விஷ்ருத்தை சர்வதா லாபாய இத்யர்த்தா. புத்திராந்தர்கத ஹரிசம்பாவனம் கிமர்த்தம் காரியம் இத்தியத உச்சதே ஏஷாமி. புத்திராந்தர்கதவாதசி ஹரியன்ன யாத்துக்கு நான் கௌரவிசபேக்கு அந்தரே ஏஷாமி ஏஷாம் பிருத்திவியாதீனாம் லோகானாம் சந்ததியை லோகங்கள விஸ்தாரக்கோஸ்கர அதுக்கு சந்ததி அந்த கரையது. அதுக்கு வம்ச பெடியோது அந்தீவல்ல ஹாகே சந்ததி அந்த சம்யக் ததி, ததி அந்த வியாப்தி பெடியோது அது லோகத விஸ்தாரக்கோஸ்கரவாகி சந்ததி இருக்கு. தஸ்யைவ உபபாதனம் ஏவமிதி அதன்னே முந்துவரிஸ்தார். ஏவம் சயுக்தவாக ஹெடுத்தா இருந்தாரு. ஏவம் புத்திரஸ்த ஹரிசம்பாவனேஹி இமே பிருத்திவியாதயோ லோகாஹ சந்ததாஹ சர்வதா பிராப்தா பவந்தி. இல்லையே சைதி யம் ஸ்திரீ கர்ப்பம் விபர்த்தி ச பகவான் சர்வைஹி சர்வகுணைஹி அக்ரேவா ந கேவலம் ஹர்த்ரா பார்யா சம்பாவனீயா கர்ப்பகத புத்திரஸ்ய இத்யுச்யதே குமாரமிதி. கேவல பர்த்தா பர்த்தரா கண்டனிந்த பாரியா ஹெண்டதியு சம்பாவனீயா கௌரவிசல்படபேக்கு அஷ்டே அல்ல, கர்ப்பகத புத்திரச்ச சம்பாவனீயா இது உச்சதே. ஹெண்டத்தியன்னு கௌரவிசபேக்கு மகனன்னு கௌரவிசபேக்கு. யாத்தக்கே சந்ததியன்னு பெடஸ்தாள் ஆதிரிந்தாகினே அதுக்கு மகத்துவம், புத்திரனிந்த பெடையுத்தாதிரிந்த அவனே மகத்துவம். ஆதிரிந்த பாரியாஸ்தித புத்திரஸ்தித பகவத் ரூபகளன்ன கௌரவிசபேக்கு. ஜன்மனோ அக்ரே பூர்வம் குமாரம் பிதா அதிபாவயதி ஆதரபூர்வம் பாவயதி. அதுக்கேனே ஹுட்டுத்திரலக்கேனே மகனன்ன அஷ்டு கௌரவதிந்த காணத்தானே. சபிதா ஜென்மனோ அக்ரே குமாரம குமாரம் அதிபாவயதி. குமாரம் அதிபாவயதி என்று சம்பாவயதி. எத்தத்தேன புத்திரகதம் பரமாத்மானமேவ பாவயதி இத்தியர்த்தா. அது மேலோட்டக்கே புத்திரனிக்கு கௌரவ கொட்டந்தே கண்டு கூட வாஸ்தவவாகி புத்திரகதம் பரமாத்மானமேவ பாவயதி. புத்திரகதவாத பரமாத்மனே சொல்லத்தக்கந்த வியக்திக்கு அந்த பகவத் ரூபக்கே முக்கியவாத கௌரவ. புத்திராந்தர்கத ஹரிசம்பாவனம் கிமர்த்தம் காரியம் இத்தியத உச்சதே ஏஷாமிதி. யாத்தக்கேந்திர காரண கொற்று ஏஷாம் பிருத்திவியாதீனாம் லோகானாம் சந்தத்தியை விஸ்திருத்தை சர்வதா லாபாய இத்தியர்த்தா. விஸ்தாரவாக்தா ஹோதந்தே, விஸ்தார மாடித புண்ணிய இவனிக்கு பரவத்தை. ಅದರೊಂದು ಒಂದು ಪಾಲು ಪಾಯಿಂಟ್ ನಾಟ್ ನಾಟ್ ಸಮಥಿಂಗ್ ಇದ್ರು ಕೂಡ ಒಂದು ಪಾಲು ಇರೋದ್ರಿಂದ ಇವನಿಗೆ ಅದರ ಲಾಭ ಇದೆ. ತಸ್ಯೈವ ಉಪಾದನಂ ಏವಭಿತಿ ಏವಂ ಪುತ್ರಸ್ಥ ಹರಿಸಂಭಾವನೆ ಇಮೇ ಪೃಥಿವ್ಯಾದಯೋ ಲೋಕಾಹ ಸಂತತಾಹ ಸರ್ವದಾ ಪ್ರಾಪ್ತಾ ಭವಂತಿ. ಅದರಿಂದಾಗಿ ಅವನಿಗೆ ಮುಂದೆ ಪೃಥಿವ್ಯಾದಿ ಲೋಕಗಳಲ್ಲಿ ವಿಶೇಷವಾದ ಆಧಾರವನ್ನು ಪಡೀತಾನೆ, ಆ ಲೋಕ ಪ್ರಾಪ್ತಿಯಾಗತ್ತೆ. ಪಿತುಃ ಸ್ವರ್ಗಾದಿಲೋಕ ಪ್ರಾಪ್ತವೋಪಿ ಪ್ರಾಕ್ ಪುತ್ರಸ್ಥಸ್ಯ ಹರೇಹೆ ಅನ್ನ ಮುಂದೇನಾಗಿದೆ ಅಲ್ಲಿ ಅನ್ನಪಾನ ವಸ್ತ್ರಭೂಷಣಾದಿಭಿ ಅರ್ಚನೇನ ಪ್ರತಿಮಾಭೂತಸ್ಯ ಪುತ್ರಸ್ಯಾಪಿ ಪೃಥಿವ್ಯಾಂ ಪ್ರತಿಷ್ಠಾಪನೇನ ಪುತ್ರಕೃತ ಪುಣ್ಯಭಾಕ್ತವಾನ್ ಭಾಕ್ತ್ವಾತ್ ಪೃಥಿವೀಲೋಕಸ್ಥಿತೈ ಫಲತೋ ಲಭ್ಯತೆ ಇವ ಇತಿ ಭಾವ. ಅದು ಹೇಗೆ ಅಂದರೆ ಪಿತುಃ ಸ್ವರ್ಗಾದಿಲೋಕ ಪ್ರಾಪ್ತಾವಪಿ, ತಂದೆಗೆ ಸ್ವರ್ಗಾದಿಲೋಕಗಳ ಪ್ರಾಪ್ತಿಯಾಯಿತು. ಅದಕ್ಕಿಂತ ಮುಂಚೆ ಪ್ರಾಕ್ ಪುತ್ರಸ್ಥಸ್ಯ ಹರೇಹೆ ಅನ್ನಪಾನ ವಸ್ತ್ರಭೂಷಣಾದಿಭಿರಚನೇನ. ಒಬ್ಬ ಮಗನಿಗೆ ಅನ್ನ ಹಾಕ್ತಾನೆ, ವಸ್ತ್ರ ಕೊಡ್ತಾನೆ, ಭೂಷಣಾದಿಗಳನ್ನು ಕೊಡ್ತಾನೆ, ಅದರಿಂದ ಒಡಗಿರ್ತಕ್ಕಂಥ ಭಗವಂತನಿಗೆ ಪೂಜೆ ಮಾಡದಂತೆ ಆಯಿತು. ಪ್ರತಿಮಾಭೂತಸ್ಯ ಪುತ್ರಸ್ಯಾಪಿ, ಪುತ್ರ ಕೂಡ ಏನಂತೆ ಆಯ್ತೀಗ ಪ್ರತಿಮೆ ಇದ್ದಂತೆ ಲೆಕ್ಕ. ಪುತ್ರಸ್ಯಾಪಿ ಪೃಥಿವ್ಯಾಂ ಪ್ರತಿಷ್ಠಾಪನೇನ, ಅವನಿಗೊಂದು ನೆಲೆ ಕಲ್ಪಿಸಿದ್ರಿಂದ ಪುತ್ರಕೃತ ಪುಣ್ಯಭಾಕ್ವಾ, ಪುಣ್ಯ ಮಗನಿಂದ ಬರತಕ್ಕಂಥ ಪುಣ್ಯಕ್ಕೆ ಇವನು ಭಾಗಿಯಾಗ್ತಾನೆ. ಪುಣ್ಯಕೃತ ಪುತ್ರಕೃತ ಪುಣ್ಯಭಾಕ್ವಾ, ಭಾಕ್ವ ಅಂದರೆ ಭಾಗಕ್ಕೆ ಅರ್ಹನಾಗೋದು ಅವನು. ಹೌದು, ದೇವರ ಮಕ್ಕಳನ್ನು ಗೌರವಿಸಬೇಕು. ವಿನಾ ಪ್ರಣಾಮಂ ಪೂಜ್ಯಸ್ತು, ನಮಸ್ಕಾರಾದಿಗಳನ್ನು ಮಾಡಬಾರದು ಅಷ್ಟೇ ಹೊರತು ಉಳಿದ ಆಧಾರೋಪಚಾರಗಳನ್ನು ಮಾಡಬೇಕು ಅಂತ ಹೇಳ್ತಾನೆ. ಯಾರಿಗೆ ಅದು ಎಲ್ಲಿ ಅನುಸಂಧಾನ ಬೇಕು, ಅದಕ್ಕೆ ಅನುಸಂಧಾನ ಇಲ್ಲದೆ ಹೋಗಿಬಿಟ್ಟು ಬರೀ ನನ್ನ ಮಗನೇ ಮಾಡ್ತೇನೆ ಉಪಯೋಗ ಇಲ್ಲ. ಪುತ್ರಾಂತರ್ಗತ ಅಂದು ವ್ಯಕ್ತಿಗೆ ಕೊಟ್ಟ ಪ್ರಯೋಜನ ಆಗಲಿಲ್ಲ, ಅವನು ಡಿಪಾರ್ಟ್ಮೆಂಟ್ ಅವನಂತ ಕೊಟ್ಟಾಗ ಏನಾಯ್ತು, ಅದೆಲ್ಲ ಲಾಭ ಅಲ್ಲಿಗೆ ಬರುತ್ತ. ಗೊತ್ತಾಯ್ತಾ, ಆ ವ್ಯಕ್ತಿ ಹೋದ ಈಗ ಒಬ್ಬ ಕ್ಯಾಶಿಯರ್ ಅಲ್ಲಿ ಕೂತ್ ಮನೆಯಲ್ಲೆಲ್ಲ ಕ್ಯಾಶಿಯರ್ ಫ್ರೆಂಡ್ ಇದ್ದೆ ಇಲ್ಲಿ ಕೊಟ್ಟು ಇಲ್ಲಿ ಕೊಟ್ಬಿಟ್ಟ ಹೋಯ್ತದ, ಅಲ್ಲೋಗಿ ಕೊಡ್ಬೇಕಲ್ಲ, ಅಲ್ಲೋಗಿ ಕೊಟ್ಟು ಅಕ್ನಾಲೆಜ್ಮೆಂಟ್ ಎಲ್ಲ ಇಸ್ಕೊಂಡ್ಬಿಟ್ರೆ ಏನಾಯ್ತಾಗ ಅದಕ್ಕೆ ತಲುಪುತ್ತ. ಅವ್ರು ಕ್ಯಾಶಿಯರ್ ಟ್ರಾನ್ಸ್ಫರ್ ಆದ ನೋ ಪ್ರಾಬ್ಲಮ್, ಇನ್ನೊಬ್ಬ ಅವನು ಬಂದೇ ಬರುತ್ತೆ ಈಗ, ಇಲ್ಲಿ ಬಿಟ್ಟರೆ ಟ್ರಾನ್ಸ್ಫರ್ ಆದ ಹೋದ್ರೆ ಲೆಕ್ಕನೇ ಇಲ್ಲ, ಅಲ್ಲಿ ಕೊಡಬೇಕು. ಅದೇ ರೀತಿ ಅನುಸಂಧಾನ ಇಲ್ಲದೆ ಹೋದರೆ ಅದು ಕೆಲಸಕ್ಕೆ ಬರೋದಿಲ್ಲ. ಎಲ್ಲ ಸಂತತಿ ಅಂತ ಅಷ್ಟೇ ಅರ್ಥ, ಪುತ್ರ ಪುತ್ರಿ ಎಲ್ಲ ಕೂಡ. ಪ್ರತಿಷ್ಠಾಪನೇನ ಪುತ್ರ ಕೃತ ಪುಣ್ಯ ಪಾಕ್ತ್ವಾ ಪೃಥ್ವಿ ಲೋಕ, ಅದು ಹೇಗೆ ಮಗನಿಗೆ ಅನುಕೂಲ ಮಾಡಿಕೊಟ್ಟಿರ್ತಾನೆ ಅದರಿಂದ ಅವನು ಏನೇನು ಸಾಧನೆ ಮಾಡಿ ಆ ಪುಣ್ಯಲ್ಲಿ ಇವನಿಗೆ ಬರತ್ತೆ. ಮತ್ತೆ ಅದು ತಾನೇ ಅನುಕೂಲ ಮಾಡಿಕೊಂಡ, ಪುಣ್ಯ ಕಡಿಮೆ ಆಯ್ತು ಇವನಿಗೆ, ಇವನೇ ಓದಿಸ್ತ, ಇವನೇ ಬರೆಸ್ತ, ಇವನೇ ಕೆಲಸ ಕೊಡಿಸ್ತ, ಮನೆ ಕೊಟ್ಟು ಎಲ್ಲ ಅದೆಲ್ಲ ಏನೇನು ಮಾಡ್ತಾ ಹೋಗ್ತಾನೆ, ಅದಿಷ್ಟು ಇವನ ಪುಣ್ಯ ಪ್ರಾಪ್ತಿಗೆ ಒಂದು ಭಾಗ ಬರ್ತಾ ಇರುತ್ತೆ. ಅವಾಗ ಅವನೇ ಮಾಡ್ಕೊಂಡ್ಬಿಟ್ರೆ ಆ ಪುಣ್ಯ ಇವನಿಗೆ ಬರೋದಿಲ್ಲ. ಆದರೆ ಒಂದು ಬರುತ್ತೆ, ಮಗ ಅನ್ಸಿಕೊಂಡ್ರೆ ಒಂದು ಭಾಗ ಬರುತ್ತೆ, ಆ ಕಮಿಷನ್ ವೇರಿ ಆಗುತ್ತಲ್ಲ ಹಾಗೆ, ಗೊತ್ತಾಯ್ತಾ? ಇವ್ರ ರೋಲ್ ಜಾಸ್ತಿ ಇದ್ದಷ್ಟು ಕಮಿಷನ್ ಜಾಸ್ತಿ ಬರುತ್ತೆ, ಸ್ವಲ್ಪ ಇದ್ಬಿಟ್ರೆ ಕಡಿಮೆ ಆಗುತ್ತೆ. ಆದ್ದರಿಂದ ಆದಷ್ಟು ಕೂಡ ಏನು ಮಾಡಬೇಕು, ತಾ ಪೂರ್ತಿ ಪುಣ್ಯ ಗಳಿಸ್ಬೇಕಾದ್ರೆ ತಾನೇ ಎಲ್ಲ ರೀತಿಯಲ್ಲಿ ಅಭಿಮಾನ ಆಗ್ಲಿಲ್ಲ, ಅದೇ ಹೇಳಿತ್ತು ಲೌಕಿಕ ಆಗ್ತಿತ್ತು. ಲೌಕಿಕ ಆಗೋದು ತಗೊಂಡು ಏನಾಯ್ತು, ಅದು ವೈದಿಕ ಆಗೋಯ್ತು. ಬರೀ ಕೆಲಸ ಏನಾಗ್ತಿತ್ತು, ಲೌಕಿಕ ಈ ರೀತಿ ಮಾಡಿದ್ರಿಂದ ವೈದಿಕ ಹೇಳಿದ್ನಲ್ಲ, ಕ್ಯಾಶಿಯರ್ ಕೊಟ್ಟೆ, ದುಡ್ಡು ಕೊಟ್ಟೆ, ಅವ್ನು ಇದೇ ಕೊಡ್ಲಿಲ್ಲ, ಮೋಸ ಮಾಡಿದ ಬೈದ, ಎಲ್ಲಿ ಕೊಟ್ಟೆ, ದಾರಿಯಲ್ಲಿ ಹೋಗ್ತಾ ಕೊಟ್ಟೆ ಅಂತ ಹೇಳಿ, ನಿಂದೇ ತಪ್ಪು ಅಂತ ಹೇಳಿಬಿಟ್ಟು. ಅವ ಯಾವ್ದು ಇಲ್ಲಿದ್ದ ಕೊಟ್ಟೆ, ಎಲ್ಲ ಕೊಟ್ಟೆ, ಇದಾಗಿದೆ, ಆದರೂ ಕೊಟ್ಟಿಲ್ಲ ಅಂದ್ರೆ ಹಾಗಿದ್ರೆ ತಪ್ಪದು, ಅವನ್ ತಪ್ಪದು, ಇವನ್ ತಪ್ಪಲ್ಲ, ಅವನ್ ತಪ್ಪು, ಎಲ್ಲ ಕೊಟ್ಟರೆ ಇವಂದೇ ತಪ್ಪದು. ಅದನ್ನ ಅರ್ಥ ಮಾಡ್ಕೊಂಡು ಸರಿಯಾಗಿ ಯೋಚನೆ ಮಾಡಿದರೆ ಅದು ಅರ್ಥ ಇದೆ ಅದಕ್ಕೆ. ಆದರೆ ಪ್ರತಿಯೊಂದು ಕಾರ್ಯನೂ ವೈದಿಕ ಕನ್ವರ್ಟ್ ಆಗಬೇಕಾದ್ರೆ ಅನುಸಂಧಾನ ಇದ್ರೆ ಮಾತ್ರ ಆಗಲಿಕ್ಕೆ ಸಾಧ್ಯ. ತಥಾಚ ಬರೀ ಪೇಪರ್ ಇದೆ, ಡಾಕ್ಯುಮೆಂಟ್ ಅಂತಾರೆ ಅದಕ್ಕೆ, ಅದೇ ಪೇಪರಲ್ಲಿ ಬರೀತಾರೆ, ಬೇರೆ ಪೇಪರ್ ಏನಲ್ಲ, ಅದೇ ಪೇಪರಲ್ಲಿ ಬರೆದಾಗ ಏನಾಯ್ತದ, ಸಿಗ್ನೇಚರ್ ಅಲ್ಲಿ ಡಾಕ್ಯುಮೆಂಟ್ ಆಗಬೇಕು. ಒಂದೇ ಪೇಪರ್ ಡಾಕ್ಯುಮೆಂಟ್ ಹೇಗಾಗುತ್ತೋ, ಒಂದೇ ಒಂದು ಕರ್ಮ ಏನಾಗುತ್ತದ, ಭಗವಂತನಿಗೆ ಅರ್ಪಿಸ್ತಕ್ಕಂಥ ಶ್ರೇಷ್ಠ ಯಜ್ಞ ಆಗಿಬಿಡುತ್ತೋ. ಕರ್ಮ ಬೇರೆ, ಯಜ್ಞ ಬೇರೆ. ಕರ್ಮ ಬಂಧಕ, ಯಜ್ಞ ತಾರಕ. ಕರ್ಮಣ ಬದ್ಧತೆ ಜಂತು, ವಿದ್ಯೆಯಾತು ವಿಮುಚ್ಯತೆ ಎಂದು ಅರ್ಥ ಮಾಡಿಕೊಂಡ್ರೆ ಹೇಗೆ ಮನುಷ್ಯ ಸಾಧನೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದೇ ಪೇಪರೇ ಕೊಟ್ಟಿರೋದು, ಆನ್ಸರ್ ಪೇಪರ್ ಎಲ್ಲರಿಗೂ ಎಲ್ಲ ಕೊಟ್ಟಿರ್ತಾನೆ. ಅದೇ ಪೇಪರಲ್ಲಿ ರ್ಯಾಂಕ್ ತಗೋತಾನೆ, ಅದೇ ಪೇಪರ್ ಫೇಲ್ ಆಗ್ತಾನೆ. ಅದೇ ಅದೇ ಸಿಮಿಲರ್ ಆನ್ಸರ್ ಪೇಪರಲ್ಲಿ ಬೆನಿಫಿಟ್ ತಗೊಳಕ್ಕೆ ಬರಲಿಲ್ಲ ಅವನಿಗೆ, ಬರೋದಿಲ್ಲ, ಅದರಿಂದಾಗೇನೆ ಹೊರಟೋಯ್ತು. ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಏನು ಮಾಡ್ಬೇಕು, ಖಾಲಿ ಪೇಪರ್ ನೀಟಾಗಿ ಕೊಟ್ಟಿದ್ದೀನಿ ಅಂದರೆ ಅರ್ಥ ಇಲ್ಲ. ಅದಕ್ಕೆ ಬರೀಬೇಕು ಸಾಧನ ಶರೀರ, ಕೊನೆಗೆ ಹೇಗೆ ಪೇಪರ್ ಕೊಟ್ಟು ಹೋಗ್ತಾರೆ, ದೇಹ ಬಿಟ್ಟು ಹೋಗ್ಬೇಕಾಗಿತ್ತು, ದೇಹ ತೊಗೊಂಡೋಗ್ಲಿಕ್ಕೆ ಬರೋದು, ದೇಹ ಬಿಟ್ಟು ಹೋಗ್ಬಿಡ್ಬೇಕು, ಹಾಗೆ ಪೇಪರ್ ಬಿಟ್ಟು ಹೋಗ್ಬೇಕಾಗಿ. ಅದೇ ರೀತಿ ಅದೇ ಅಷ್ಟೊತ್ತು ಮಾಡಿದ ಆದರೆ ಪೇಪರಲ್ಲಿ ಬರಲಿಕ್ಕೆ ಬರ್ತಿರಲಿಲ್ಲ, ಬಿಟ್ಟು ಹೋಗೋ ಪೇಪರಲ್ಲಿ ಬರಿಬೇಕು. ಯಾಕಂದರೆ ಹೇಗೂ ಕೊಟ್ಟು ಹೋಗ್ತೀವಿ, ಮತ್ತೆ ಯಾಕೆ ಬರಿಬೇಕು ಅಂದರೆ, ಬರೆದು ಕೊಟ್ಟಮೇಲೆ ವ್ಯಾಲ್ಯೇಷನ್ ಹೇಗೆ ಶುರುವಾಗುತ್ತೋ, ದೇಹ ಬಿಡೋದು ನಿಶ್ಚಿತವಾದರೂ ಕೂಡ ಸಾಧನೆ ಮಾಡಿ ಬಿಡೋದು ಹಾಗಿರ್ತದೆ, ಸಾಧನೆ ಮಾಡದೆ ಬಿಡೋದು ಹಾಗಿರುತ್ತೆ. ವ್ಯರ್ಥ ಜೀವನ ಅಂತ ಕರೀತಾರಲ್ಲ ಹಾಗೆ, ವ್ಯರ್ಥ ಜೀವನ ಇದು, ಸಾರ್ಥಕ ಜೀವನ ಫಲವಿದು ಬಾಳುದಕ್ಕೆ ಅದನ್ನು ಅನುಸಂಧಾನ ಮಾಡಿಕೊಂಡ್ರೆ ಲೌಕಿಕ ಅಂತ ಕೇಳಿದ್ರಲ್ಲ, ಲೌಕಿಕನೇ ವೈದಿಕ ಆಗೋದು. ಲೋಕದಲ್ಲಿ ಬದುಕಿನೇ ವೈದಿಕ ಸಾಧನೆ ಮಾಡಬೇಕು. ಸ್ಕೂಲಲ್ಲಿ ಆಫೀಸಲ್ಲಿ ಓದಕ್ಕೆ ಬರೋದಿಲ್ಲ, ಸ್ಕೂಲಲ್ಲಿ ಓದೇ ಆಫೀಸಿಗೆ ಸೇರ್ಬೇಕಾಗ್ತದೆ. ಓದೋದು ಹೇಗೆ, ಸ್ಕೂಲಲ್ಲಿ ಓದಬೇಕು, ಭೂಮಿಯಲ್ಲೇ ಸಾಧನೆ ಮಾಡಬೇಕು. ಅದಕ್ಕೆ ಸಾಧನ ಭೂಮಿ ಅಂತ ಹೇಳ್ತಾರೆ. ಸಾಧನ ಭೂಮಿ ಲೋಕ, ಬರೀ ಭೂಮಿ ಮಾಡಿದರೆ ಲೌಕಿಕ, ಭಗವಂತನೇ ಮಾಡಿದಾಗ ಅದು ವೈದಿಕ, ಅಷ್ಟೇ ಅರ್ಥ. ಅಸ್ಯ ಭಗವತಃ ಸಂಬಂಧಿ ಮುಂದೆ ತಥಾಚ ವಾಜಸೇನೆಯೇ ಸೋಯಂ ಮನುಷ್ಯ ಲೋಕಃ ಪುತ್ರೇಣ ಜೇಯ ಇತಿ. ಇದನ್ನೆಲ್ಲ ಎಲ್ಲಿ ಹೇಳ್ತಾರೆ, ತಥಾಚ ಸೋಯಂ ಮನುಷ್ಯ ಲೋಕಃ ಪುತ್ರೇಣ ಜೇಯ ಇತಿ. ಸಂತತಿ ಇದ್ದಾಗ ಈ ಲೋಕ ಗೆದ್ದಾಗ ಲೆಕ್ಕ ಅಂತ ಹೇಳಿ, ಲೋಕ ಗೆದ್ದಾಗ ಲೆಕ್ಕ. ತನ್ನ ಒಬ್ಬ ತಮ್ಮ ಪ್ರತಿನಿಧಿ ಬಿಟ್ಟು ಹೋಗೋದ್ರಿಂದ ಗೆದ್ದ ಆಫೀಸ್ನಲ್ಲಿ ಯಾರೋ ಕೂಡಿಸಿ ಹೋಗಿದ್ದ, ಅವ್ರ ದೋಷ ಬರಲಿಲ್ಲ, ಚಾರ್ಜ್ ಇನ್ಚಾರ್ಜ್ ಕೊಟ್ಟೋಗಿದ್ದ, ದೋಷ ಇಲ್ಲ. ಹಾಗೆ ಇದು ಹೇಳೋರೆಲ್ಲ ಕೇಳೋರಿಲ್ಲ, ಅದು ಆನ್ಸರಬಲ್ ಆಗ್ತದೆ. ಅದು ಮಗನಲ್ಲಿ ವಾರಸುದಾರ, ಯಾವುದಕ್ಕೆ ಮನೆಯಲ್ಲಿ ಸಾಲಿಗ್ರಾಮ ಇದ್ದಿದ್ದಕ್ಕೆ, ಭಾಗವತಾದಿ ಗ್ರಂಥಗಳಿಗೆ ವಾರಸುದಾರ ಒಬ್ಬ, ಗೊತ್ತಾಯ್ತಾ? ಸ್ಕೂಟರ್ ಕಾರಿಗೆ ವಾರಸುದಾರ ಆಗಬಾರದು. ಯಾವುದಕ್ಕೆ ವಾರಸುದಾರ ಆಗಬೇಕು, ದೇವ್ರ ಪೂಜೆ ಕಂಟಿನ್ಯೂ ಆಗ, ಅನಾ ಮುಂದೆ ವಿಶ್ವದೇವಾದಿಗಳ ಕಾರ್ಯ ನಡೀತಾ ಹೋಗ್ಬೇಕಾಗೆ. ಅದು ವ್ಯವಸ್ಥೆ, ಆಫೀಸಿನ ವ್ಯವಸ್ಥೆ ಅಂದ್ರೆ ಏನು, ಆಫೀಸರ್ ಡೈಲಿ ರೊಟೀನ್ ವರ್ಕ್ ಕಂಪ್ಲೀಟ್ ಆಗ್ತಾ ಇರ್ಬೇಕು ಹಾಗೆ. ಆ ಮುಖ್ಯ ಆಫೀಸರ್ ಲೀವ್ ಇದ್ರು ಕೂಡ ಇನ್ಚಾರ್ಜ್ ಬಹಳ ಅಧಿಕಾರ ಇರೋದಿಲ್ಲ, ಗೊತ್ತಾಯ್ತಾ? ಶಾರ್ಟ್ ಪೀರಿಯಡ್ ಕೊಟ್ಟಿದ್ರೆ ಮಿನಿಮಮ್ ಅಧಿಕಾರ ಇರ್ತದೆ, ಆದ್ರೆ ಆಫೀಸ್ ನಡೀತಾ ಇರುತ್ತೆ, ಇಲ್ದ ಹೋದ್ರೆ ನಿಂತು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಬ್ಬ ಮಗ ಅಂತ ಇರಬೇಕು, ಅವನು ವಂಶ ಬೆಳೆಸ್ಬೇಕು, ಆದರೆ ಅವನಿಗೆ ಒಳ್ಳೆ ವಿಶೇಷವಾದಂತಹ ಪುಣ್ಯ ಪ್ರಾಪ್ತಿ ಆಗತ್ತೆ. ಸ್ವಯಂ ಮನುಷ್ಯ, ಇವತ್ತು ಮಗ ಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲರಿಗೂ ಇದೆ, ಪರ್ಪಸ್ ಇಲ್ಲ, ಬರೀ ಲಿಮಿಟೆಡ್ ಅಷ್ಟೆ. ತನ್ನ ಮನೆ ನೋಡ್ಕೊಂಡು ಹೋದ್ರೆ ಸಾಕು ಅಲ್ಲ, ಮನೆಯಲ್ಲಿ ಕೆಲಸಗಳು ಏನಿದೆ, ಯಜ್ಞಯಾಗಾದಿಗಳು ಅದೆಲ್ಲ ನಡ್ಸ್ಕೊಂಡು ಹೋಗ್ಬೇಕು. ಎಷ್ಟೋ ಸತ್ತ ನಡೀತಾರೆ, ಯಾರೋ ದುಡ್ಡು ಕೊಡ್ತಿರ್ತಾನೆ, ಆ ತಂದೆ ಹೋಗ್ಬಿಡ್ತಾನೆ, ಮಗ ಕಂಟಿನ್ಯೂ ಮಾಡ್ತಾನೆ. ಅವ್ರು ಹೇಳ್ತಾ ಅಪ್ಪ ಅಪ್ಪನ ಕೆಲಸ ಮುಂದುವರಿಸ್ತಾ ಅಂತ ಸಂತೋಷ ಪಡ್ತಾನೆ. ಅಲ್ಲಿ ಅವ್ರ ಕಾಲಕ್ಕೆ ನಿಂತೋಯ್ತು ಅಂತ ಆಗಿಬಿಟ್ರೆ ಇವನು ತಂದೆ ಆದರ್ಶನ ಡಿಸ್ಕಂಟಿನ್ಯೂ ಮಾಡ್ದ ಅಂತ ಅರ್ಥ. ಹಾಗಾಗಬಾರ್ದು, ಪರಂಪರೆ ಏನಾಗಬೇಕು ಅದು. ಹೌದು, ಇಂಗ್ಲೀಷ್ ಲೆಕ್ಚರ್ ಕೊಟ್ಟು ಇನ್ನೊಬ್ಬ ಇಂಗ್ಲೀಷ್ ಅಪಾಯಿಂಟ್ ಮಾಡಿದ್ರು, ಏನು ಮಾಡ್ತಾನೆ, ಅದೇ ಪಾಠ ಮುಂದುವರಿಸ್ತಾ ಹೋಗ್ತಾನೆ, ಬೇರೆ ಸಬ್ಜೆಕ್ಟ್ ಮಾಡಿದ್ರೆ ನಿಂತು ಹೋಗ್ಬಿಡುತ್ತೆ. ಅದೇ ಸಬ್ಜೆಕ್ಟ್ ಅವನು ಬಂದರೆ ಹೇಗೆ, ಎಲ್ಲಿವರೆಗೆ ಆಗಿತ್ತು ಅಂತ ಕೇಳಿ ಮುಂದುವರಿಸ್ತಾನಲ್ಲ ಹಾಗೆ. ಆ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು, ಸಾಧನಾ ಪರಂಪರೆ ಏನಾಗಬೇಕು ಅದು ಕಂಟಿನ್ಯೂ ಆಗಬೇಕು. ಅದಕ್ಕೇನೆ ಹೇಳಿದ್ದು, ನೀನು ಒಬ್ಬನೇ ಅಲ್ಲ, 21 ಅಪ್ಪಂದ್ರೆ ಸದ್ಗತಿ ಹೋದ್ರು ಅಂತ ಹೇಳಿದ್ರಲ್ಲ, ಇಪ್ಪತ್ತೊಂದು ಒಂಬತ್ತು ಸಾಮಾನ್ಯ ಹೋಗಿ ನಿರಂತರ ನಾನ್ ಸ್ಟಾಪ್ ಹೋಗ್ತಾನೆ ಇರುತ್ತಾರೆ. ತಥಾಚ ವಾಜಸನೇಯೇ ಸೋಯಂ ಮನುಷ್ಯ ಲೋಕ ಪುತ್ರೇಣ ಜೇಯ ಇತಿ ತತ್ತಸ್ಯಾಂ ಪೃಥಿವ್ಯಾಂ ವಾಜಸ ಪೃಥಿವ್ಯಾಂ ಯಜ್ಜನ್ಮ ತತಸ್ಯ ಪರಮಾತ್ಮನೋ ದ್ವಿತೀಯಂ ಜನ್ಮ. ಇದೇ ಪರಮಾತ್ಮನ ಪುತ್ರನ ಮೂಲಕ ಎರಡನೇ ಜನ್ಮ ಮಾಡಿದ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಕಸ್ಯ ಭಗವತಃ ಸಂಬಂಧಿ ಸೋಯಂ ಆತ್ಮ ಪುತ್ರಗತಂ ತನ್ನಾಮಕಂ ರೂಪಂ ಅಸ್ಯ ಪಿತೃಜೀವಸ್ಯ ಅರ್ಥೇ ಪುಣ್ಯೇಭ್ಯಃ ಕರ್ಮಭ್ಯಃ ಪುಣ್ಯಕರ್ಮಸಿದ್ಧ್ಯರ್ಥಂ ಪುತ್ರಾಂತರ್ಗತೇನ ಪರಮಾತ್ಮನ ಭೂಮೌ ಪ್ರತಿಧೀಯತೆ ವಿಧೀಯತೆ. ಪುತ್ರಾಂತರ್ಗತನಾದ ಪರಮಾತ್ಮ ಇವನ ಸಾಧನೆಗೆ ಪ್ರತಿನಿಧಿಯಾಗಿ ಅನುಗ್ರಹ ಮಾಡ್ತಾ ಹೋಗ್ತಾನೆ. ಅಥಾಸ್ಯ ಪರಮಾತ್ಮನಃ ಇತರ ಪುತ್ರನಾಮಕಾತ್ ಇತರೋ ವಯೋಗತಃ ವಯೋಗತ ಪಿತೃಂತರ್ಗತೋ ಯಮಾತ್ಮ ಪಿತೃನಾಮಕ ರೂಪ ವಿಶೇಷ ವಿಶೇಷ ಕೃತಂ ನಿಷ್ಪಾದಿತಂ ಕೃತ್ಯಂ ವಿಹಿತಂ ಜೀವಾನಾಂ ಏನ ಇತಿ ಕೃತಕೃತ್ಯಃ ಸಹ ಪಿತೃಶರೀರಂ ಪರಿತ್ಯಜ್ಯ ತೇನ ಸಹ ಪ್ರೀತಿ ಅನ್ಯತ್ರ ಗಚ್ಚತಿ. ಅಥ ಅಸ್ಯ ಪರಮಾತ್ಮನಃ ಇತರಃ ಪುತ್ರನಾಮಕಾತ್ ಇತರಃ ವಯೋಗತಃ ವಯೋಗತ ಪಿತೃಂತರ್ಗತಃ ಯಾಯಮಾತ್ಮ. ಪರಮಾತ್ಮ ಒಂದು ಕಡೆಗೆ ಪುತ್ರನೊಳಗೆ ಒಂದು ರೂಪ ಇಟ್ಟಿದ್ದಾನೆ, ಇವನೊಳಗೆ ಬಿಂಬರೂಪಿಯಾಗಿ ಇದ್ದಾನೆ. ಪಿತೃನಾಮಕ ರೂಪ ವಿಶೇಷ ಪಿತೃನಾಮಕ ರೂಪದಲ್ಲಿ ಇದ್ದಾನೆ ಇವನು. ಮೊದಲು ವ್ಯಕ್ತಿ ಮಗ ಹುಟ್ಟಿದ ಮೇಲೆ ತಂದೆ ಅನ್ನೋ ಹೊಸ ಒಂದು ಇದು ಬಂತವನಿಗೆ ಗೊತ್ತಾಯ್ತು. ಆಗ ಪಿತೃ ಅಂತಕ್ಕಂಥ ಸ್ಥಾನ ಅಲ್ಲಿ ಭಗವದ್ ರೂಪ ಮತ್ತೊಂದು ಬಂತಾಗ ಒಬ್ಬ ವ್ಯಕ್ತಿ ಭಗವದ್ ರೂಪ ಇದೆ. ಒಂದು ನಿಂಚಲ್ ಚಾರ್ ಸಿಕ್ಕಾಗಾಯ್ತು ತಂದೆ ಅಂತಕ್ಕಂಥ ಪೋಸ್ಟ್ ಬಂತವನಿಗೆ. ಅದರಿಂದ ಏನಾಯಿತು, ಅದರಿಂದ ಕೃತಂ ಪುಣ್ಯಂ ಅದರಿಂದ ಏನು ಪುಣ್ಯ ನಿಷ್ಪಾದಿತವಾಗತ್ತೆ. ವಿಹಿತಂ ಜೀವಾನಾಂ ಏನೇತಿ ಕೃತಕೃತ್ಯ ಅದನ್ನೇ ರಾಯರು ಹೇಳಬೇಕಾದ್ರೆ ದೇಹ ಸಂಬಂಧಿ ಭಿ ವಿದ್ಯಾ ಸಂಬಂಧಿ ಭಿ ಅಂತ ಹೇಳಬೇಕಾದ್ರೆ ತಿಳಿಸಿದ್ದಾರ. ವಯೋಗತ ಪಿತೃಂತರ್ಗತೋ ಅಯಮಾತ್ಮ ಪಿತೃನಾಮಕ ರೂಪ ವಿಶೇಷ ಕೃತಂ ನಿಷ್ಪಾದಿತಂ ಕೃತ್ಯಂ ವಿಹಿತಂ ಜೀವಾನಾಂ ಏನ ಇತಿ ಕೃತಕೃತ್ಯ. ಅದರಿಂದ ಅವನಿಗೆ ಕೃತಕೃತ್ಯತ್ವ ಬಂತು. ತಾನು ವ್ಯಕ್ತಿಯಾಗಿ ಮಾಡಿದ ಸಾಧನೆ ಒಂದು, ತಂದೆಯಾಗಿ ಮಾಡಿದ ಸಾಧನೆ ಒಂದು, ಮಗನಿಂದ ಸಾಧನೆ ಮುಂದುವರಿಸತಕ್ಕಂಥದ್ದು. ಈಗ ಅವನು ಪುಣ್ಯದ ಪ್ರಾಪ್ತಿ ಯಾವಾಗಲೂ ಕೂಡ ನಿರಂತರವಾಗಿ ಬರ್ತಾ ಇರುತ್ತೆ. ಪಿತೃನಾಮಕ ರೂಪ ವಿಶೇಷ ಕೃತಂ ನಿಷ್ಪಾದಿತಂ ಕೃತ. ಈ ಗೌರ್ಮೆಂಟಲ್ಲಿ ಪೆನ್ಷನ್ನು ಇದರಲ್ಲಿ ಇರಲಿಲ್ಲ, ಈ ಗೌರ್ಮೆಂಟ್ ಅಲ್ಲೂ ಚೇಂಜ್ ಮಾಡ್ತಿದ್ದಾರೆ. ಯಾಕಿರುತ್ತೆ, ಪರಂಪರೆ ಮುಂದುವರಿತಾ ಹೋಗುತ್ತಾರೆ. ಪ್ರೈವೇಟ್ನಲ್ಲಿ ಇಲ್ಲ, ಯಾಕಂದ್ರೆ ಆ ಕಂಪ್ನಿಯೇ ಕ್ಲೋಸ್ ಆಯ್ತು, ಇಲ್ಲಿ ಪರ ಮುಂದುವರಿತಾ ಇಲ್ಲ. ಅದರಿಂದ ಕೊಡೋರು ಯಾರೀಗ, ಆ ಕಂಪ್ನಿಯಲ್ಲಿ ಹೋದಾಗ ಇಲ್ಲಿ ಕೊಡೋದು ಯಾರು ದುಡ್ಡ, ಗೌರ್ಮೆಂಟಲ್ಲಿ ಯಾವ್ದು ಕೊಡ್ತಾ ಇದ್ರು. ಮುಂದುವರಿತಾ ಇರೋದ್ರಿಂದ ಆ ಕೆಲಸ ಇವನಿಗೆ ಬರೋದು, ಇವರಿಂದ ಮಾಡಿದ ಕೆಲಸದಿಂದ ಬಂದ ಲಾಭ ಇದೆ ಅರ್ಥ. ಇವನಿಗೆ ಪೆನ್ಷನ್ ಕೊಡೋದು ಸುಮ್ಮನೆ ಕೂಡಿಸಿ ಆಗಿದ್ರೆ, ಇವನು ಕೆಲಸ ಮಾಡಿದ್ರಿಂದಾಗೇನೆ ಕಾರ್ಯ ಮುಂದುವರಿತು. ಆದ್ರಿಂದ ಇವನು ಒಂದು ಪಾಲು ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ ಈಗ, ಇವ್ರು ಸರಿಯಾಗಿ ಮಾಡಿದ್ರೆ ಫಲ. ಇಲ್ಲಿ ಏನಾಯ್ತು, ಅದು ಮುಂದೆ ಪ್ರೈವೇಟ್ ನಿಂತೋಯ್ತು, ಕಂಪನಿ ನಿಂತೋಯ್ತು, ಮುಂದುವರಿಲಿಲ್ಲ. ಅದರಿಂದಾಗೇನೆ ಇವನು ಬರೋ ಚಾನ್ಸೇ ಇಲ್ಲ. ಸೊ ಸರ್ಕಾರದ ವ್ಯವಸ್ಥೆ ಅರ್ಥ ಮಾಡಿಕೊಂಡ್ರೆ ಮಗನಿಂದ ಅವನು ಹೇಗೆ ತಾನು ಸರಿಯಾಗಿ ಮಾಡಿದ್ಮೇಲೆ ರಿಟೈರ್ ಆದ್ಮೇಲೆ ಪೆನ್ಷನ್ ಬರ್ತಾ ಇರುತ್ತೋ, ದೇಹ ಬಿಟ್ಟ ಮೇಲೂ ಕೂಡ ಉತ್ತರಾಧಿಕಾರಿ ಏನು ಕೆಲಸ ಮಾಡ್ತಾ ಇರ್ತಾನೆ ಅದ್ರ ಭಾಗ ಇವನಿಗೆ ಬರುತ್ತೆ. ಅಲ್ಲಿ ಇನ್ಚಾರ್ಜ್ ಕೊಟ್ಟು ಬಂದಿರ್ತಾನೆ, ಮಗ ಇರ್ತಾನೆ, ಮಗ ಇರ್ತಾನೆ. ಅದಕ್ಕೇನೆ ಕೊನೆಗೆ ತಂದೆ ಸಂದೇಶ ಕೊಟ್ಟು ಹೋಗ್ತಾನೆ, ಕೊನೆಗೆ ಬಿಟ್ಟು ಹೋಗಿಗಿಂತ ಮುಂಚಿತವಾಗಿ ಬಿಲ್ ಬರೆದಿಟ್ಟು ಆಸ್ತಿ ಬರೆದಿಟ್ಟು ಹೋಗೋದು ಲೌಕಿಕ ಗೊತ್ತಾಯ್ತು. ಈ ರೀತಿ ಎಲ್ಲ ಮಾಡಬೇಕು ನೀನು ಅಂತ ಹೇಳಿ ಹೋಗ್ತಾನೆ. ಆಗ ಅವನು ಆಗಲಿ ಅಂತ ಒಪ್ಪುಗೊತ್ತಾನೆ. ಅದು ಸಂದೇಶ, ಅದು ಕೊನೆಗೆ ಕೊಡ ತಂದೆ. ಅದನ್ನೇ ಇವರು ತಿಳ್ಕೊಬಂಡಿದ್ದ ಆಚಾರ ತಂದೆ ಮಾಡಿದರು. ಓ ಇದು ಸರಿ ಇಲ್ಲ ಮತ ಇದು, ಭಾರಿ ಯೋಚನೆ ಮಾಡಿದೆ, ತಪ್ಪಿದೆ ಇದು, ಆದರೆ ಸರಿಯಾದ ಮತ ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನೀನು ಮುಕುಂದಂ ಭಜೆ ಮುಕುಂದಂ ಭಜ ಅಂತ ಸಂದೇಶ ಕೊಟ್ಟೋದ್ರು. ಅವ್ರು ಮಾಡಿದರು, ಕೊನೆಗೆ ಆಚಾರ ಸಿಕ್ಕರು. ತಮಗೆ ಗೊತ್ತಿರುತ್ತೆ ಹೀಗೆ ಮಾಡು ಅಂತ ಹೇಳಿಕೊಟ್ಟವರು. ಭಗೀರಥ ಏನು ಮಾಡಿ, ಹಿಂದಿನವ್ರು ಏನು ಮಾಡಿದ್ರು, ಸಗರಾಜ ಆತನ ಮಕ್ಕಳೆಲ್ಲ ಕೂಡ ಅಂಶವಂತ ಎಲ್ಲ ಕೂಡ ಗಂಗಾ ತಲೆ ಪ್ರಯತ್ನ ಬಿಟ್ರು, ಆಗಲಿಲ್ಲ, ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟೋದ್ರು ಮುಂದಕ್ಕೆ. ಅವ್ರು ಮಾಡಿದರು, ಅಷ್ಟು ಜನಕ್ಕೂ ಪುಣ್ಯ ಬಂತಂದರೆ ಆ ಕೆಲಸ ಮಾಡಿದ್ರೆ ಕಣ್ಣು ಮುಂದುವರ್ಸಕ್ಕೆ ಆದೇಶ ಕೊಟ್ಟರಲ್ಲ ಆ ರೀತಿಯಾಗಿ. ಇವತ್ತು ಆಫೀಸ್ಗೆ ಅವ್ರು ರಿಟೈರ್ ಆದಷ್ಟು ಬಿಟ್ಟು ಹೋಗೋದಿಲ್ಲ, ಅವ್ರು ಮಾಡಿ ಕೆಲಸ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ ಗೊತ್ತಾಯ್ತಾ. ಅವ್ರು ಚೀಫ್ ಮಿನಿಸ್ಟರ್ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಬಂದಷ್ಟು ಕೆಲಸ ಮುಂದುವರಿಸ್ತಾನೆ. ಅವ್ರನ್ನ ಅಪಾಯಿಂಟ್ಮೆಂಟ್ ಡಿಸ್ಮಿಸ್ ಮಾಡಾಕ್ಬಿಟ್ರೆ ಗತಿ ಏನಾಗ, ಯಾರು ಸೇರೋದೇ ಇಲ್ಲ ಗೊತ್ತಾಯ್ತು. ಯಾಕಂದ್ರೆ ಸರಿಯಾಗಿದ್ದವನು ಪ್ರೊಟೆಕ್ಟ್ ಮಾಡ್ತಾನೆ ಹಾಗೆ. ಅದೇ ರೀತಿ ವಂಶದ ಧರ್ಮಗಳನ್ನೆಲ್ಲ ಹಾಗೆ ಉಳಿಸ್ಬೇಕು ಅವನು. ಅದಕ್ಕೆ ಅರ್ಜುನ ಹೇಳೋರು, ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಃ ಸನಾತನಃ. ಇದರ ಮಾತಿನ ಅರ್ಥ, ಕುಲಕ್ಷಯವಾಗಿಬಿಟ್ರೆ ಕುಲಧರ್ಮ ನಾಶ ಆಗೋಗುತ್ತೆ. ಒಬ್ಬ ಕ್ಷತ್ರಿಯರು ಅಂತ ಹೋದ್ರೆ ರಕ್ಷಣೆಯ ಕಾನ್ಸೆಪ್ಟೇ ಹೋಯ್ತಾಗ, ಪೊಲೀಸ್ ಡಿಪಾರ್ಟ್ಮೆಂಟ್ ಮುಚ್ಚಾಕಿಬಿಟ್ರೆ ಕಳ್ಳರು ಎಷ್ಟು ಬೆಳೀತಾರಾಗ, ಅವ್ರು ಇದ್ದೇ ಎಷ್ಟು ಇರ್ತಾರೆ, ಅವರು ಹೋಗಿಬಿಟ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂತಾಗಿಬಿಟ್ರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಗನನ್ನು ಪಡೆಯೋದು, ಆ ಮೂಲಕ ಸಾಧನೆ ಮಾಡೋದು ಎಷ್ಟು ಮುಖ್ಯ ಅಂಬುದನ್ನು ಹೇಳುತ್ತಾರೆ. ಅಥಾಸ್ಯ ಪರಮಾತ್ಮನಃ ಇತರ ಪುತ್ರನಾಮಕಾತ್ ಇತರೋ ವಯೋಗತಃ ವಯೋಗತ ಪಿತೃಂತರ್ಗತೋ ಯಮಾತ್ಮ ಪಿತೃನಾಮಕ ರೂಪ ವಿಶೇಷ ಕೃತಂ ನಿಷ್ಪಾದಿತಂ ಕೃತ್ಯಂ. ಈಗ ಎಲ್ಲ ಕೆಲಸ ಮಾಡಿದಾಗ ಆಯ್ತು, ಅವನು ತಾನು ಮಾಡೋ ಕೆಲಸ ಮಾಡಿದಾಗ ಆಯ್ತು, ವಂಶ ಮುಂದುವರಿಸಿದ ಕೆಲಸ ಮಾಡಿದಾಗ ಆಯ್ತು, ಪೂರ್ಣ ಕೆಲಸ ಆಯ್ತು, ಕೃತಕೃತ್ಯನಾದವನು. ಎಲ್ಲ ಮಾಡಿಬಿಟ್ಟಾಗ ಕೃತಕೃತ್ಯನಾಗ್ತಾನೆ. ಜೀವಾನಾಂ ಏನೇತಿ ಕೃತಕೃತ್ಯಸ್ಥ ಪಿತೃ ಶರೀರಂ ಪರಿತ್ಯಜ್ಯ ತೇನ ಸಹ ಪ್ರೈತಿ ಅನ್ಯತ್ರ ಗಚ್ಚತಿ. ಮುಂದೆ ದೇಹ ಬಿಟ್ಟು ಮುಂದೆ ಸದ್ಗತಿಗೆ ಹೋಗ್ತಾನೆ. ಸ ಪಿತೃಜೀವ ಇತಃ ಶರೀರಾತ್ ಪ್ರಯನ್ ಅನ್ಯತ್ರ ಗಚ್ಚನ್ ಪುನರ್ಜಾಯತೆ. ಮತ್ತೆ ಇನ್ನೊಂದು ಕಡೆ ಹುಟ್ಟಿದೆ ಆಮೇಲೆ. ತತ್ ಪಿತುರ್ ಅನ್ಯತ್ರ ಜನನಮಸ್ಯ ತದಂತರ್ಗತ ಹರೇ ತೃತೀಯಂ ಜನ್ಮ ಇತ್ಯರ್ಥ. ಅದು ಮೂರನೇ ಜನ್ಮ ಇದ್ದ ಹಾಗೆ. ಮತ್ತೆ ಇವನಲ್ಲೇ ಮತ್ತೆ ಹುಟ್ಟಿ ಬಂದ, ಮಗನ ಮಗನಾಗಿ ಹುಟ್ಟಿ ಬರೋದು, ಇನ್ನೊಂದು ಕಡೆ ಹುಟ್ಟಿ ಬರೋದು, ಮತ್ತೊಂದು ಜನ್ಮ ಆಯ್ತಾಗ. ಯದುಕ್ತಂ ಈಶ್ವರಸ್ಯಾಪಿ ಪಿತೃ ಮಾತೃ ಪುತ್ರ ಪುತ್ರಾಭಿತ ಸರ್ವಜೀವಾಂತರ್ಗತತ್ವ ಗರ್ಭವಾಸೇ ಅಪಿ ತತ್ಕೃತ ಲೇಪರಾಹಿತ್ಯಂ ದಾನಾದಿ ಗುಣಾಗ್ರತ್ವ ತದೃಷಿಣಾಭುಕ್ತಮಿತ್ಯುಚ್ಯತೆ ತದುಕ್ತಮಿತಿ. ಇದಿಷ್ಟು ಕೂಡ ವೇದ ಮಂತ್ರದಲ್ಲಿ ಬಂದಿದೆ ಅಂತ ಕೋಟ್ ಮಾಡ್ತಾರೆ. ತದುಕ್ತಂ ಋಷಿಣಾ ಅಂಥೇಳಿ, ಯದುಕ್ತಂ ಈಶ್ವರಸ್ಯಾಪಿ ಪಿತೃ ಮಾತೃ ಪುತ್ರಾಭಿತ ಸರ್ವಜೀವಾಂತರ್ಗತತ್ವ ಎಕ್ಸ್ಟೆಂಡ್ ಮಾಡಿದ್ರೆ. ಈಗ ಬರೀ ಪಿತೃ ಬರೀ ಪುತ್ರ ಅಲ್ಲ, ಪಿತೃ ಮಾತೃ ಪುತ್ರ ಅಭಿದ ಸರ್ವಜೀವಾಂತರ್ಗತ. ಸ್ನೇಹಿತರು ಎಲ್ಲ ಕಡೆ ಸಾಧನೆ ಮಾಡಕ್ಕೆ ಬರುತ್ತೆ. ಈಗ ಒಬ್ಬ ಸ್ನೇಹಿತ ಆಫೀಸ್ನಲ್ಲಿ ಎಲ್ಲರ ಸೇರಿ ಕೆಲಸ ಮಾಡ್ತಾರಲ್ಲ, ಹಾಗೆ ಪ್ರತಿಯೊಬ್ಬರು ಒಬ್ಬನಿಗೆ ಲೀವ್ ಹಾಕಿದ್ರು ಕೂಡ ಆ ಕೆಲಸ ಎರಡಪ್ಪ ಆಯ್ತಾರೆ. ಇವಾಗ ಪ್ಯಾರಲೈಸ್ಡ್ ಅಂತ ಕರೀತಾರೆ, ವರ್ಕ್ ಸ್ಟ್ರೈಕ್ ಮಾಡಿಬಿಟ್ಟಾಗ ಕೆಲಸ ನಿಂತೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಯಾರೇ ಸಂಬಂಧ ಪಡ್ತಾನೆ ಅವರೆಲ್ಲರ ಮೂಲಕ ತನ್ನ ಕೈಯಿಂದಾದ ಸಾಧನೆ ಮಾಡಿಸ್ತಾ ಇದ್ರೆ ಪೂರ್ಣ ಪುಣ್ಯ ಬಂದಾಗ ಲೆಕ್ಕ. ಗರ್ಭವಾಸೇಪಿ ತತ್ಕೃತ ಲೇಪರಾಹಿತ್ಯಂ ಧ್ಯಾನಾದಿ ಗುಣಾಗ್ರತ್ವ ತದೃಷಿಣಾಮುಕ್ತಮಿತ್ಯುಚ್ಯತೆ. ಪರಮಾತ್ಮ ಈ ರೀತಿ ಇಷ್ಟೇ ಇದ್ರು ಕೂಡ ಅವನಿಗೇನೇನು ದುಃಖಾದಿಗಳು ಮಾತ್ರ ಯಾವ ಕಾಲಕ್ಕೆ ಇಷ್ಟು ಜನದೊಳಗೆ ಇರ್ತಾನೆ, ಎಲ್ಲೂ ಲೇಪ ಇಲ್ಲದೆ ಪರಮಾತ್ಮ ಇರ್ತಾನೆ ಎಂಬ ದೇವರ ಮಹಿಮೆ. ಇರ್ತಾನೆ ಅಂದ ತಕ್ಷಣ ಅವ್ರ ದೋಷ ಬರಲಿ ಅಂತ ಹೇಳಿದ್ರೆ ಬರೋದಿಲ್ಲ ಅಂತ ಹೇಳಿದ್ರು. ಲೋಕದಲ್ಲಿ ಏನಾಗುತ್ತೆ, ಈಗ ಪಾತ್ರೆ ಕೆಟ್ಟ ಹೋಗಿದೆ ಹಾಲಾಗ್ತಾನೆ, ಆ ಪಾತ್ರೆಯಲ್ಲಿದ್ದ ದೋಷ ಹಾಲಿಗೆ ಬಂತು ಹೋಗ್ತಾನೆ, ಹಾಲಿ ಬರಲಿಲ್ಲ ಈಗ ಅದ್ರ ಆಕಾಶ ಇದೆ ಅದಕ್ಕೆ ದೋಷ ಬಂತ ಬರಲಿಲ್ಲ. ಆಕಾಶ ಇಲ್ಲ ಹೋದ್ರೆ ಹಾಲಾಕಲಿಕ್ಕೆ ಜಾಗನೇ ಇರ್ತಿರಲಿಲ್ಲ. ಆಕಾಶಕ್ಕೆ ದೋಷ ಇಲ್ಲ, ಹಾಲು ಬದಲಾದ್ರೂ ದೋಷ ಇದೆ. ಸೊ ಆಕಾಶ ಅಂದ್ರೆ ವಿಷ್ಣುಪಾದ, ಪರಮಾತ್ಮನಿಗೆ ದೋಷ ಇಲ್ಲ. ಎಲ್ಲಿದ್ರು ಕೂಡ ಪರಮಾತ್ಮ ಏನಾಗಿರ್ತಾನೆ, ನಿರಂಜನ ನಿರ್ಲಿಪ್ತನಾಗಿರೋದ್ರಿಂದ ದೋಷ ಪ್ರಸಕ್ತಿನೇ ಇಲ್ಲ. ಅದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮೆದುರಿಗೆ ಕಾಣಿಸ್ತಾ ಇದೆ. ಈಗ ಒಂದು ಪಾತ್ರೆ ಇದೆ, ಶುದ್ಧವಾಗಿದೆ, ಪರಮಾರ್ಥ ಹಾಕಿದ್ರೆ ಶುದ್ಧವಾಗಿ ಉಳಿತು, ಸ ನಿಶ್ಚಿಂತೆ ಕೆಟ್ಟೋಯ್ತು. ಆಗ ಅದ್ರ ದೋಷ ಇದು ಕೆಟ್ಟೋಯ್ತು, ಆದರೆ ಆಕಾಶಕ್ಕೆ ಮಾತ್ರ ದೋಷ ಇಲ್ಲ. ಅದೇ ರೀತಿಯೇ ಪರಮಾತ್ಮನ ಎಲ್ಲಿದ್ರು ಕೂಡ ಏನಾಗೋದಿಲ್ಲ. ಭಗವದ್ಗೀತೆಯಲ್ಲಿ ಕೊಟ್ಟ ದೃಷ್ಟಾಂತ ಅದು, ಆಕಾಶ ಎಲ್ಲ ಇದ್ರು ಕೂಡ ಏನಾಗೋದಿಲ್ಲ, ಅದು ಲಿಪ್ತವಾಗೋದಿಲ್ಲ. ಸರ್ವಗತವಾಗಿದ್ರು ಲಿಪ್ತ ಆಗೋದು ಆಕಾಶ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ರು ಕೂಡ ತತ್ತತ್ ಪದಾರ್ಥಗತವಾದ ದೋಷಗಳ ಸಂಪರ್ಕ ಪರಮಾತ್ಮನಿಗೆ ಯಾವ ಕಾಲಕ್ಕೂ ಬರೋದಿಲ್ಲ. ತದುಕ್ತಮಿತಿ ಗರ್ಭೇನು ವಸನ್. ಅದಕ್ಕೆ ವಾಸುದೇವಂ ನಿರಂಜನಂ ಪದ ಉಪಯೋಗಿಸಿದ್ರೆ ಆಚಾರ್ಯನು, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ವಾಸುದೇವ ಅಂದ್ರೇನು, ಸರ್ವತ್ರ ವಸತಿ ಇತಿ ವಾಸುದೇವ, ಎಲ್ಲ ಕಡೆ ಇದ್ದಾನೆ. ದೋಷ ಬಂತು ನಿರಂಜನ, ದೋಷ ಇಲ್ಲ, ಎಲ್ಲ ಕಡೆ ಇದ್ದಾನೆ, ದೋಷ ಇಲ್ಲ. ನೆಕ್ಸ್ಟ್ ಇಮ್ಮಿಡಿಯೇಟ್ ವರ್ಡ್ ಅದು, ಆ ಪದ ಇಲ್ಲದೆ ಹೋಗಿದ್ದೇನೆ. ಸರ್ವತ್ರ ಏನಾಯ್ತಾ ಹೇಳ್ತಾರೆ, ಏ ಚರಂಡಿ ಪಕ್ಕ ಮನೆಯಾಗಿ ಬಿಟ್ಟಿದ್ರೆ ಬರೀ ವಾಸನೆ ಒದ್ದಾಡ್ತಿರ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ದೋಷ ಇದೆ, ಆಗ ಅಲ್ಲಿ ವಾಸ ಒಳ್ಳೆ ಮನೆಯೇ ಹೇಳಿ ಬಂದು ಹೊಗಳ್ತಾರೆ, ಏನು ದುರ್ವಾಸನೆ ನೋಡಿದ್ರ ಕಿಟಕಿ ಬಾಲ್ ತೆಗೆಯಾಗಿಲ್ಲ ಅಂತ ಹೇಳಿದ. ಇಲ್ಲಿ ಪರಮಾತ್ಮನಿಗೆ ಅದು ಪ್ರಸಕ್ತಿನೇ ಇಲ್ಲ. ವಾಸುದೇವ ಅಂತ ಹೇಳಿದ ತಕ್ಷಣ ನಿರಂಜನಂ ಅಂತ ಹೇಳಿದ್ದು ಸ್ವಾರಸ್ಯ ಇರಬೇಕು. ಯಾತಕ್ಕೆ ವಾಸ ನಿರಂಜನ ಆದ ಇಂದಿರಾಪತಿ, ಇಂದಿರಾ ಅಂದ್ರೆ ಏನು, ಮಹಾಲಕ್ಷ್ಮಿ, ಯಾವ್ದು ಆಕಾಶ ಅಭಿಮಾನಿ ದೇವತೆ, ಅವ್ರಿಗೆ ಯಜಮಾನ ಕೇಳಬೇಕ ಅಂತ ಅರ್ಥ. ಆಕಾಶಕ್ಕೆ ಅಭಿಮಾನಿ ದೇವತೆಯಾದ ಅವರಿಗೆ ಆಕಾಶಕ್ಕೆ ಲೇಪ ಇಲ್ಲ, ಅಭಿಮಾನಿ ದೇವತೆ ಮಹಾಲಕ್ಷ್ಮಿಗೆ ಲೇಪ ಇಲ್ಲ, ಅವ್ರ ಪತಿಗೆ ಲೇಪ ಇರ್ತದೆ. ಆಮೇಲೆ ಯಾರು ವರ ಕೊಟ್ಟರೆ ಇವನಿಗೆ ಅಂದ್ರೆ ಇಲ್ಲ, ಇವನೇ ವರ ಕೊಡೋಣ, ಆದ್ರಿಂದ ವರಗೆರ ಕೊಟ್ಟಿಲ್ಲ ತಾನೇ. ಆದ್ಯಾದಿ ವರದೇಶ ವರಪ್ರದಂ ಎನ್ಬೋದು, ಉಳಿದವರಿಗೆ ವರ ಕೊಡ, ಇವನಿಗೆ ಇನ್ಯಾರು ವರ ಕೊಟ್ಟಿಲ್ಲ, ಕೆಲವರೆಲ್ಲ ಸಾಹಸ ಮಾಡಿದ್ರು ವರ ಇತ್ತು ಅಂತ ಹೇಳಿದ್ರು. ಆಮೇಲೆ ಆದ್ರೆ ಪರಮಾತ್ಮ ಇಷ್ಟೆಲ್ಲ ಮಾಡ್ದ, ಅವನಿಗೇನಾದ್ರು ವರ ಇತ್ತಾ ಇಲ್ಲ, ಯಾಕೆ ವರ ಕೊಡೋಣ ಅವನೇ ಅಂದಮೇಲೆ ಅವನಿಗೆ ಯಾರು ವರ ಕೊಡ್ತಾರೆ, ಅದೇನರ್ಥ, ನ್ಯಾಚುರಲ್ ಅಂತ. ಪರಮಾತ್ಮನ ಸಾಮರ್ಥ್ಯ ಏನದು, ಸ್ವಾಭಾವಿಕವಾದ ಸಾಮರ್ಥ್ಯ. ಅದು ರಾಜಸ್ತೋತ್ರ ಒಂದೊಂದು ಮಾತುಗಳು ಕೂಡ ದೇವರ ಬಗ್ಗೆ ಕೂಡ ಒಳ್ಳೆ ಪರಿಚಯ. ತತ್ ಪಿತುರನ್ಯತ್ರ ಜನನಮಸ್ಯ ತದಂತರ್ಗತ ಹರೇ ತೃತೀಯಂ ಜನ್ಮ ಇತ್ಯರ್ಥ. ಯದುಕ್ತಂ ಈಶ್ವರಸ್ಯ ತದುಕ್ತಮಿತಿ ಮುಂದೆ ಹೇಳ್ತಾರೆ. ಗರ್ಭೇನು ಸನ್ ಅನು ಏಷಾಮಿತಿ ಪದಪಾಠ. ನಾವು ಹೇಗೆ ಸಂಸ್ಕೃತ ಶ್ಲೋಕದಲ್ಲಿ ಪದ ವಿಭಾಗ ಅಂತ ಕರಿತೇವೋ, ಅಲ್ಲಿ ಪದ ಪಾಠ ಅಂತ ವೇದ ಮಂತ್ರಗಳಲ್ಲಿ ಪದ ವಿಭಾಗ ಅನ್ನಬಾರದು, ಪದ ಪಾಠ ಅಂತ ಕರಿಬೇಕು. ನೋ ಇದಾನೀಂ ಗರ್ಭೇನು ಗರ್ಭೇಯೇವ ಸನ್ ವರ್ತಮಾನ ಯೇಷಾಂ ದೇವಾನಾಂ ವಿಷ್ಣುವಾದೀನಾಂ ವಿಶ್ವ ವಿಶ್ವಾನಿ ನಾನಾವಿಧಾನಿ ದೇವಾನಾಂ ಜೀವಶರೀರೇ ಅಭಿಮಾನಿ ರೂಪೇಣ ಈಶ್ವರಸ್ಯ ನಿಯಾಮಕತ್ವೇನ. ನೋಡಿ, ನಮ್ಮ ದೇಹದಲ್ಲಿ ಅನೇಕ ದೇವತೆಗಳೆಲ್ಲ ವಾಸ ಮಾಡಿಕೊಂಡಿದ್ದಾರೆ. ವಿಷ್ಣುವಾದಿ ದೇವತೆಗಳೆಲ್ಲ ಇದ್ದಾರೆ, ಅಲ್ಲಿ ಉಳಿದ ದೇವತೆಗಳೆಲ್ಲ ಅಭಿಮಾನಿಗಳಾಗಿದ್ದಾರೆ, ಪರಮಾತ್ಮ ನಿಯಾಮಕನಾಗಿದ್ದಾನೆ. ಒಂದೇ ಆಫೀಸರ್ ಕೆಲಸ ಮಾಡ್ತಿದ್ರು ಕೂಡ ನಿಯಾಮಕನಾದವನು ಅವನು, ಉಳಿದವರೆಲ್ಲ ಕೆಲಸ ಅವ್ರು ಮಾಡ್ತಾರೆ, ಅಭಿಮಾನಿಗಳು. ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ ಅಭಿಮಾನಿಗಳು. ಓವರ್ಆಲ್ ಕಂಟ್ರೋಲ್ ನಿಯಾಮಕ ಅಂತ ಕರೀತಾರೆ. ದೇವರು ನಿಯಾಮಕನಾಗಿದ್ದಾನೆ. ಇತ್ತೇವಂ ವಿಧಾನಿ ಜನಿಮಾನಿ, ಜನಿಮಾನಿ ಅಂದರೆ ಜನ್ಮಾನಿ, ಅಹಂ ಅಹೇಯ ದುಃಖಾದಿ ಹೇಯರಹಿತಂ ಯಥಾಭವತಿ ತಥಾ ಅಂದ ಅನ್ವವೇದಂ. ಇಷ್ಟಾರು ಪರಮಾತ್ಮ ನಿರ್ಲಿಪ್ತನಾಗಿ ಯಾವುದೇ ವಿಧವಾದಂಥ ಲೇಪಕ್ಕೆ ಒಳಗಾಗದೇನೆ ದುಃಖಾದಿ ಹೇಯರಹಿತಂ, ಅಹೇಯಂ ಅಂದರೆ ದುಃಖಾದಿ ಹೇಯರಹಿತನಾಗಿದ್ದಾನೆ. ತತ್ರ ಜ್ಞಾಪಕ ಮುಚ್ಚತೆ ಶತಮಿತಿ, ಅದಕ್ಕೆ ಕಾರಣ ವಿವರಣೆಯನ್ನು ಕೊಡ್ತಾರೆ. ಅಥ ತಸ್ಮಾದೇವ ಕಾರಣಾತ್ ಆಯಸಿಹಿ ಆಯಸ್ಯ ವಿಶೇಷೇಣ ಜ್ಞಾನಿನ್ಯ, ಜ್ಞಾನಿನ್ಯ ವಿಶೇಷವಾದ ಜ್ಞಾನಿಗಳಿದ್ದಾರಲ್ಲ ಅವರು, ಶತಂ ಶತಸಂಖ್ಯಾಕ ಮಾನುಷಾನಪೇಕ್ಷ ಪೂರ್ಣತ್ವಾತ್ ಪುರಃ ತಾ ದೇವತಾ, ನೂರಾರು ದೇವತೆಗಳಿದ್ದಾರೆ ಅವರು ಪೂರ್ಣರಾಗಿದ್ದಾರೆ, ಪೂರ್ಣರಾಗಿದ್ದಾರೆ ಮಾನುಷಾನಪೇಕ್ಷ, ಮನುಷ್ಯರಿಗೆ ಕಂಪೇರ್ ಮಾಡಿದರೆ ಹೆಚ್ಚು ಪೂರ್ಣರಾಗಿದ್ದಾರೆ ಅಂತ ಅರ್ಥ. ಮುಖ್ಯತಃ ಪೂರ್ಣೋ ವಿಷ್ಣುಶ್ಚ ಮಾಂ, ಮುಖ್ಯವಾದ ಪರಿಪೂರ್ಣ ವ್ಯಕ್ತಿ ಅಂದರೆ ನಾರಾಯಣ ಒಬ್ಬ. ನಾರಾಯಣ ನಾರಾಯಣ ಗುಣೈ ಸರ್ವೈಹಿ ಉದೀರ್ಣ, ಸರ್ವೈಹಿ ಗುಣೈಹಿ ಉದೀರ್ಣತ್ವ ದೇವರಿಗೆ ಮಾತ್ರ. ಮಾಂ ಅರಕ್ಷನ್ ಅಂತ ಪರಮಾತ್ಮ ರಕ್ಷಣೆ ಮಾಡ್ತಾನೆ, ದೇವತೆಗಳು ಯಥಾವಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಅತ್ರ ಅಧ ಸೇನಃ ಇತ್ಯತ್ರ ಅಧೇತಿ ಪದಪಾಠ, ಸೇನಾನ ಪದವಂತಲ್ಲ ಅದನ್ನು ವಿವರಣೆ ಮಾಡ್ತಿದ್ದಾರೆ. ಅಥ ತಸ್ಮಾತ್ ರಕ್ಷಣಾ ದೇವ ಸೇನಃ ಶಃ ಸುಖಜ್ಞಾನರೂಪಿ ವಿಷ್ಣು ಇನಃ ಸ್ವಾಮೀತಿ ಜ್ಞಾನಂ ಯಸ್ಯ ಸಹ ಪೂರ್ಣಾನಂದ. ವಿಷ್ಣುವೇ ಏನ ಅದೇ ಅಧ ಅಂತ ಬಿಡಿಸ್ಕೋಬೇಕು ಪದಪಾಠ. ಅಧ ಅಂತ ಹೇಳಿದರೆ ನಿತ್ಯಂಬಿಟ್ಟು ಅಥ ಅಂತ ಅರ್ಥ, ಅಧ ಶಬ್ದಕ್ಕೆ ಅಥ ಅಂತ ಅರ್ಥ. ಆಮೇಲೆ ಸೇನ ಅಂದ್ರೆ ಏನು, ಜ್ಞಾನಪೂರ್ಣ, ಅದರಿಂದಾಗಿನೇ ಆನಂದಪೂರ್ಣನಾಗಿ ಇರ್ತಾನೆ ಯಥಾಯೋಗ್ಯವಾಗಿ. ಯಶ ಸಹ ಪೂರ್ಣಾನಂದ ಇನ ಅಂದ್ರೆ ಸ್ವಾಮಿ, ಇನ ಅಂದ್ರೆ ಸ್ವಾಮಿ ಅಂತ ಅರ್ಥ. ಇನ ಸೇನ ಅದಕ್ಕೆ ಸ್ವಾಮಿಯ ಭಕ್ತಿ ಇನೇನು ಸಹ ವರ್ತತೆ ಐತಿ ಸೇನ. ಇನ್ನು ಸೀನ ಸೂರ್ಯ ಅಂತ ಬೇರೆ ಅರ್ಥ ಇದೆ. ವಾಣಿ ಮುಖ ಸರೋಜ ಇನ, ಅಲ್ಲಿ ಸೀನ ಅಂದ್ರೆ ಸೂರ್ಯ, ಸರೋಜ ಅಂದ್ರೆ ಕಮಲ, ಕಮಲಕ್ಕೆ ಸೂರ್ಯ ಅಂತ ಅಲ್ಲಿ, ಇನ ಅಂದ್ರೆ ಸೂರ್ಯ ಇಲ್ಲಿ, ಇನ ಅಂದ್ರೆ ಸ್ವಾಮಿ ಅಂತ ಅರ್ಥ. ಎರಡರ್ಥನೂ ಇದೆ. ಗರ್ಭವಾಸ ನಿರದಿ ಅಂತ ತತ್ಕೃತ ಕ್ಲೇಶೇಭ್ಯೋ, ಯಾರು ಈ ರೀತಿಯಾಗಿ ವಿಷ್ಣುವಂತ ಎಲ್ಲಿ ಯಾವುದಕ್ಕೆ ತಪ್ಪು 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 ಏಕಾರ ಬರಲಿಲ್ಲ ಅದು ಏನಾಗಿದೆ, ಇನನೇ ಇರೋದು ಸಂಧಿ ಆಗಿಬಿಟ್ಟು ಏನಾಗಿದೆ, ಆ ಬಂದು ಈ ಬಂದ್ರೆ ಏನಾಗತ್ತೆ ಏ ಅಂತಾಗತ್ತೆ. ಮುಖ ಸರೋಜ ಇನ ಅಷ್ಟೇ ಬಿಡಿಸಿದ್ರೆ ಸರೋಜ ಇನ ಅಂತ ಬಿಡಿಸ್ಬೇಕು. ಒಟ್ಟು ಶಬ್ದ ಇನ ಶಬ್ದನೇ, ಪದ ಇರೋದು ಇನ ಅಂತಾನೆ, ಗೊತ್ತಾಯ್ತಾ. ಆ ಸಂಧಿಯಿಂದಾಗಿ ಗುಣಸಂಧಿ ಆಯ್ತು ಅಷ್ಟೇ ಹೊರತು ಅದನ್ನು ಇನ ಅಂತಾನೆ ಅರ್ಥ ಮಾಡಬೇಕು, ಏನ ಅಂತ ಅರ್ಥ ಮಾಡಬಾರ್ದು. ವಿಷ್ಣುರ್ ಮಮ ಸ್ವಾಮಿ ಇತಿ ಜ್ಞಾತ್ವಾ, ಅದರಿಂದ ಜ್ಞಾನಿಗಳೆಲ್ಲ ವಿಷ್ಣುವೇ ನಮ್ಮ ಸ್ವಾಮಿ ಅಂತ ತಿಳ್ಕೊಂಡು, ಜವಸ ಜವ ಅಂದ್ರೆ ವೇಗ, ಜವಸ ವೇಗೇನ ಗರ್ಭವಾಸ ನಿರದೀಯಂತ, ಗರ್ಭವಾಸಗಳನ್ನು ದಾಟಿಬಿಡ್ತಾರೆ ಎರಡು, ಒಂದು ದಾಟೋದು ಅಂದ್ರೆ ಏನು ಪೂರ್ತಿ ದಾಟೋದು ಅಂದ್ರೆ ಮತ್ತೆ ಹುಟ್ಟೋದೇ ಇಲ್ಲ ಅಂತ ಅರ್ಥ, ಮುಕ್ತರಾಗ್ತಾರೆ. ಅದು ಇನ್ನೊಂದು ದಾಟೋದು ಅಂದ್ರೆ ಏನು, ಇದ್ರು ನೋವಾಗದಂತೆ ಇರ್ತಾರೆ, ಮೊದಲು ನೋವಾಗದಂತೆ ಇರೋದು ಒಂದು ಸ್ಟೇಜ್, ಆಮೇಲೆ ದಾಟಿಬಿಡು ಪೇನ್ ಕಿಲ್ಲರ್ ಕೊಟ್ಟಾಗೆ. ಇದನ್ನು ಅನುಸಂಧಾನ ಮಾಡಿ ಏನಾಗುತ್ತೆ ಅವರಿಗೆ, ದುಃಖ ಆಗೋದಿಲ್ಲ. ಇದು ಅನುಸಂಧಾನ ಇದ್ದವರಿಗೆ ದುಃಖ ಆಗೋದಿಲ್ಲ. ತತ್ಕೃತ ಕ್ಲೇಶೇಭ್ಯ ನಿಷ್ಕ್ರಮ್ಯ ಅತಿಕ್ರಾಂತೋ ಅಸ್ಮೀತಿ ಋಷಿಣ ಉಕ್ತಂ ಇತ್ಯರ್ಥ. ಅದಕ್ಕೆ ದೇವರ ಧ್ಯಾನ ಮಾಡಿದಾಗ ಏನಾಗುತ್ತಾಗ, ಏನಾಗುತ್ತೆ ತಕ್ಷಣನೇ ರಿಲೀಫ್ ಸಿಗುತ್ತೆ. ತುಂಬ ದೊಡ್ಡಾಡ್ತಿರ್ತಾನೆ ಡಾಕ್ಟರ್ ಬಂದರು ಅಂತ ಅಷ್ಟು ಏನೋ ಸರ್ ರಿಲೀಫ್ ಇದ್ದಾಗ ಲೆಕ್ಕ, ಏನೋ ಆಗಿಲ್ಲ, ಇನ್ನು ಔಷಧಿ ಕೊಟ್ಟಿಲ್ಲ, ನೋಡಿ ಕೂಡ ನೋಡಿಲ್ಲ, ಒಂದು ರೀತಿ ಸಮಾಧಾನ ಶುರುವಾಯಿತು. ಔಷಧಿ ಕೊಟ್ಟ ಅವಾಗ ಇನ್ನೂ ಇದಾಯಿತು. ಅದು ಹಂತ ಹಂತವಾಗಿ ಏನಾಗುತ್ತೆ, ದೇವರು ಸ್ಮರಣೆ ಮಾಡ್ತಾ ಹೋದಂತೆ ಆ ದುಃಖಗಳ ದುಃಖ ನಿವೃತ್ತಿ ಆಗ್ತಾ ಬರುತ್ತೆ. ಕೋಯಂ ವಕ್ತ ಋಷಿ ರೀತ್ಯತ್ರ ಉಚ್ಯತೆ ಗರ್ಭ ಇತಿ. ಯಾರು ಋಷಿ ಹಾಗೆ ಹೇಳ್ತಿದ್ದಾರೆ ಅಂದರೆ, ಗರ್ಭ ಏವ ಶಯಾನೋ ವಾಮದೇವ, ಆ ಋಷಿ ಯಾರಾದರೂ ವಾಮದೇವ ಋಷಿ ಹೇಳಿದ ಮಾತುಗಳಿವೆಲ್ಲ. ಏತತ್ ಪ್ರಮೇಯ ಮುವಾಚ, ಪ್ರಮೇಯನ ಅನುಭವಿಸ ಋಷಿ ಒಬ್ಬರು ಹೇಳ್ತಿದ್ದಾರೆ, ಸೈಂಟಿಸ್ಟ್ ಹೇಳ್ತಾರೆ ಅಂದರೆ ಒಂದು ಒಬ್ಬ ವ್ಯಕ್ತಿ ಹೇಳ್ತಾನೆ ಅಲ್ಲ, ಒಂದು ನಿಯಮವನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದಾನೆ ಅಂತ ಅರ್ಥ. ಇದು ಸೈಂಟಿಸ್ಟಿನ ಮಾತು ಅಂದರೆ ಅದೇನಾಗಿರುತ್ತದೋ, ಅದು ದೊಡ್ಡ ಅಧಿಕೃತವಾದ ವಿಜ್ಞಾನದ ವಿಚಾರಣೆ ಹೇಗಾಗಿರಬೇಕು. ಋಷಿಗಳ ಮಾತು ಅಂದರೆ ಅದು ಜ್ಞಾನಿಗಳ ಅನುಭವ, ಆದ್ದರಿಂದ ಎಲ್ಲ ಜ್ಞಾನಿಗಳಿಗೂ ಅದು ಅಪ್ಲೈ ಆಗುತ್ತೆ ಅಂತ. ಅದು ಬಹಳ ಮುಖ್ಯ. ಏತತ್ ಪ್ರಮೇಯಮೋ ಶರೀರಾಖ್ಯಾನ್ ಸ್ವಭೇದಕಾತ್ ಬಂಧಾತ್ ಯದ್ವಾ ಶರೀರಗತ ಸ್ಥಾನ ಪ್ರಭೇದಾದಿತ್ಯರ್ಥ. ಯದ್ವಾ ಶರೀರಾಖ್ಯಾತ್ ಸ್ವಭೇದಕಾತ್ ಬಂಧಾತ್, ತಮ್ಮನ್ನು ಭೇದನೆ ಮಾಡತಕ್ಕಂಥ ಬಂಧದಿಂದ ಬಿಡುಗಡೆ ಹೊಂತಾರೆ. ಶರೀರಗತ ಸ್ಥಾನ ಪ್ರಭೇದಾದಿತ್ಯರ್ಥ, ಅಥವಾ ಒಂದು ಹಂತದಲ್ಲಿ ಶರೀರಗತ ಸ್ಥಾನ ಪ್ರಭೇದ, ಇನ್ನೊಂದು ಕಡೆಗೆ ಶರೀರದಿಂದನೇ ಬೇರೆ ಆಗ್ತಾರೆ, ಹಿಂಗೆ ಶರೀರನ ದಾಟಿಬಿಡ್ತಾರೆ. ನಾಭ್ಯಾಂ ಸ್ಥಿತಂ ಹೃದಯ ಅವರೋಪ್ಯ ತಸ್ಮಾದ್ ಉತಾನಗತ್ಯ ಉರಸಿ ತನ್ನ ಏನ್ ಮುನಿಹಿ ಸ್ವತಾನುಮೂಲಂ ಶನಕೈರ್ನಯೇತ. ಶರೀರ ಈ ರೀತಿ ಬಿಡ್ಲಕ್ಕೆ ಬರ್ತಾ ಅವನಿಗೆ ಬರೋದು, ಬೇರೆಯವರು ಬರೋದಿಲ್ಲ. ಈ ಕಾರಲ್ಲಿ ಕೂತ್ ಮಾತ್ರಕ್ಕೆ ಡ್ರೈವಿಂಗ್ ಎಲ್ರಿಗೂ ಬರೋದಿಲ್ಲಲ್ಲ, ಹಾಗೆ ಕೂಡೋರು ಬೇರೆ, ಡ್ರೈವ್ ಮಾಡೋದು ಬೇರೆ. ಇವನೇನಾಗ್ತಾ ಅಂತ್ಯಕಾಲದೊಳಗೆ ಶರೀರಾಖ್ಯಾ ಸ್ಥಿತಂ ನಾಭ್ಯಾಂ ಸ್ಥಿತಂ ಹೃದಯ ಅವರೋಪ್ಯ, ನಾಭಿಗೆ ಪ್ರಾಣ ಬಂದು ಹೃದಯಕ್ಕೆ ಬಂದು ಮೇಲೆ ಬಂದು ಇಲ್ಲಿಂದ ಬಂದು ಹೊರಟೋಗು. ಈ ರೀತಿ ಬಿಡೋ ಆಲ್ಟ್ ಯಾರಿಗೆ ಬರುತ್ತೆ? ಜ್ಞಾನಿಗಳಿಗೆ. ಉಳಿದವ್ರಿಗೆ ಆ ರೀತಿ ಬಿಡ್ಲಕ್ಕೆ ಬರೋದಿಲ್ಲ. ನಿಲ್ಲಿಸ್ಬೇಕಾದ್ರೆ ಬ್ರೇಕ್ ಜೋರು ಹೊತ್ತು ಪಲ್ಟಿ ಹೊಡೆದು ವೆಹಿಕಲ್ ನಿಲ್ಲಿಸೋ ರೀತಿನ ಅದು ತಷ್ಟ ಬ್ರೇಕ್ ಆಗ್ತದೆ, ಅದು ನಿಲ್ಲಿಸೋ ರೀತಿ ಅಲ್ಲ. ಹೇಗೆ ಮಾಡ್ಬೇಕನ್ನ ಮೆಥಡ್, ಸ್ಟಾರ್ಟ್ ಮಾಡೋದಕ್ಕೂ ಮೆಥಡ್ ಇದೆ, ನಿಲ್ಲಿಸ್ಲಕ್ಕೂ ಮೆಥಡ್ ಇದೆ, ಅದಕ್ಕೆ ದೇಹ ಬಿಡ್ಲಕ್ಕೊಂದು ಮೆಥಡ್ ಇದೆ. ಆ ಕ್ರಮದಲ್ಲಿ ಬಿಟ್ಟರೆ ಏನಂತಾರೆ, ಕೂತವ್ರು ಎಲ್ಲ ಕ್ಷೇಮ ಆರಾಮಾಗಿರ್ತಾರೆ. ಅದು ಬಂದು ಗೋಡೆ ಹೊಡೆದು ನಿಲ್ಲಿಸಿದೆ, ಅಲ್ಲಿ ಮಾಡಿ ನಿಲ್ಲಿಸಿಬಿಟ್ಟು, ಅವಾಗ ಏನಾಗುತ್ತೆ? ಆಕ್ಸಿಡೆಂಟ್, ನೋವಾಗುತ್ತೆ. ಅದಕ್ಕೆ ಸರಿಯಾದ ಸಾಯ್ಬೇಕಾದ್ರೆ ಏನಾಗುತ್ತೆ? ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಸರಿಯಾದ ಸಾಯ್ಲಕ್ಕೆ ಬರೋದು, ಬೇರೆಯವರಿಗೆ ಸಾಯ್ಲಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಪ್ರಯಾಣ ಕಾಲೇ ಮನ ಇದೆಲ್ಲ ಕೂಡ ಭಗವದ್ಗೀತೆಯಲ್ಲಿ ಬಂದಿದೆ. 8ನೇ ಅಧ್ಯಾಯದ ಪ್ರಶ್ನೆ ಹಾಗೇನೆ, ಪ್ರಯಾಣ ಕಾಲೇ ಚ ಕಥಂ ಗೇಯೋಸಿ ನಿಯತಾತ್ಮ ಭೀತರ್ಜುನ ಪ್ರಶ್ನೆ, ಅದಕ್ಕೆ ಉತ್ತರ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯುಕ್ತೋ ಬುದ್ಧಿಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್. ಹೇಗೆ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್, ಎಲ್ಲ ಯೋಗ ಎಲ್ಲ ಹೇಳ್ತಾರಲ್ಲ, ಅದಿಷ್ಟು ಇಲ್ಲಿ ಮಾತು ಬಂದಿರೋದು. ಒಂದು ಹಂತ ಹಂತವಾಗಿ ಮೇಲಕ್ಕೆ ಬಂದು ಕೊನೆಗೆ ಅಲ್ಲಿಂದ ಹೊರಟೋಗ್ತಾರೆ. ಆ ರೀತಿ ಹೋಗ್ಬೇಕು, ಎಲ್ಲಿಂದನೂ ಪ್ರಾಣ ಹೋಗಬಾರ್ದು. ಇಲ್ಲೆಲ್ಲ ಬಂದಾಗ ಪ್ರಾಣ ಹೋಗಲಿಕ್ಕೆ ಕಾಯ್ತಿರೋದು, ಎಲ್ಲ ಓಪನ್ ಇವೆಲ್ಲ ನವದ್ವಾರಗಳು, ಎಲ್ಲಿ ತಿಕ್ಕಲ್ಲಿ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಅದನ್ನೇ ನಿರೋಧ ಮಾಡ್ತಾನೋ, ಆ ಕಡೆ ಈ ಕಡೆ ಹೋದಂತೆ ವೆಹಿಕಲ್ ಕಂಟ್ರೋಲ್ ಮಾಡಿದ್ರೆ ಕಂಟ್ರೋಲ್ ಮಾಡಿ ಇಲ್ಲಿಗೆ ತಂದು ಅಲ್ಲಿಂದ ಮೇಲಕ್ಕೆ ಹೋಗ್ಬೇಕು. ಅದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯ, ಅವ್ರ ರೂಟ್ ಗೊತ್ತಾಗುತ್ತೆ ಅವರಿಗೆ, ಇವರಿಗೆ ಗೊತ್ತಾಗೋದಿಲ್ಲ. ಅದು ಹೇಳ್ತಾರೆ ಹೃದಯ ಅಗ್ರಂ ಪ್ರದ್ಯೋತತೆ ಹೇಳಿದ್ದಾರೆ ಉಪನಿಷತ್ತಿನಲ್ಲಿ, ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಆ ದಾರಿ ಕಾಣಿಸ್ತಾ ಹೋಗುತ್ತಾರೆ, ಟಾರ್ಚ್ ಇಟ್ಕೊಂಡು ಹೋದ್ರೆ ಹಾಗಾಗಿ ಹೋಗ್ತಾ ಇರ್ತಾರೆ. ರಶ್ಮಿದ್ವಾರ ರಶ್ಮಿಗಳ ಮೂಲಕ ಹೋಗ್ತಾರೆ. ಹೌದು, ಅದಿಷ್ಟು ಮಾಡ್ತಾರೆ. ಅದೆಲ್ಲ ಬಹಳ ವಿಶೇಷ ಅಂಶ. ಅದು ಬರೀ ಸಾಯೋದಕ್ಕೂ ಈ ಜ್ಞಾನಿಗಳ ಸಾಯೋದಿಗೆ ಎಷ್ಟು ವ್ಯತ್ಯಾಸ ಇದೆ ಎಂಬುದಕ್ಕೆ ನಿದರ್ಶನ ಇದೆ. ಇಂಥ ಸಿದ್ಧಿ ಅವರಿಗೆ ಬರುತ್ತೆ, ಬೇರೆಯವರು ಬರೋದಿಲ್ಲ ಅಂತ ಹೇಳಿ. ಮತ್ತು ಎಲ್ಲ ಮುಗಿದಿರುತ್ತೆ, ಅಪರೋಕ್ಷ ಜ್ಞಾನಿ ಆಗಿರ್ತಾನೆ, ಡೈರೆಕ್ಟ್ ಪ್ರಶ್ನೆ ಅಪರೋಕ್ಷ ಜ್ಞಾನಿ ಆಗಿಬಿಟ್ಟಿರ್ತಾನೆ, ಕರ್ಮ ಬಂಧನ ಕಳೆದೋಗ್ಬಿಟ್ಟಿದೆ, ಅವನಿಗೆ ಗೊತ್ತಾಗೋದು, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಒಂದು ಚೂರು ಬ್ಲಾಕ್ ಇದ್ರೂ ಅರ್ಥ ಆಗೋದಿಲ್ಲ. ಹಾಂ, ಚರ್ಮ ಲಾಸ್ಟ್ ದೇಹ, ಇನ್ನೊಂದು ಮತ್ತೆ ಮುಟ್ಟೋದಿಲ್ಲ ಅವನು. ಸ್ವತಾಲು ಮೂಲಂ ಶನಕೈರ್ನಯೇತ ಇತ್ಯುಕ್ತ ಪ್ರಕಾ ಇತ್ಯುಕ್ತ ಪ್ರಕಾರೇಣ ಊರ್ಧ್ವಂ ಬ್ರಹ್ಮನಾಡ್ಯ ಉತ್ಕ್ರಮ್ಯ. ನೋಡಿ ಮುಂದೆ ಬ್ರಹ್ಮನಾಡಿ, ಬ್ರಹ್ಮನಾಡಿ ಅಂದ್ರೆ ಸುಷುಮ್ನ ನಾಡಿ, ಅದರಿಂದ ಮೇಲೆ ಹೋಗ್ತಾನೆ. ಸ್ವರ್ಗೇ ಲೋಕೇ ಅಮುತೋ ಮುಕ್ತ ಸನ್ ಅಮೃತ ಮುಕ್ತ ಸನ್ ಸರ್ವಾನ್ ಕಾಮಾನಾಪ್ತ್ವ. ಮುಂದೆ ಅವನು ಎಲ್ಲ ಕಾಮನೆಗಳನ್ನು ಪಡಿತಾನೆ, ಸಮಸ್ಯೆನೇ ಇಲ್ಲ. ಯಥಾಯೋಗ್ಯಂ ಪ್ರಾಪ್ಯ, ಅಲ್ಲಿ ಯಥಾಯೋಗ್ಯ ಮಾತು ಸೇರಿಸಿದ್ರೆ ತಾರತಮ್ಯ ಇರೋದ್ರಿಂದಾಗಿನೇ ಯಥಾಯೋಗ್ಯಂ ಪ್ರಾಪ್ಯ ಸಮಭವತ್ ಸರ್ವದಾ ಅನುಭವತಿ. ಬಯಸಿದ ವಸ್ತುನ ಯಾವಾಗಲೂ ಪಡಿತಾನೆ, ಅನುಭವಿಸುವ ಯೋಗನೂ ಬರುತ್ತೆ, ಎರಡೆರಡನ್ನು ಅನುಕೂಲ ಇರೋದು ಮುಕ್ತರಾದವರಿಗೆ, ಬೇರೆಯವರಿಗೆ ಅಷ್ಟೆಲ್ಲ ಇಲ್ಲ ಅಂತ ಹೇಳಿ. ಇದು ಬಹಳ ಮುಖ್ಯ. ಇದು ದ್ವಿತೀಯ ಪ್ರಕಟಕ್ಕೆ ಪಂಚಮೋಧ್ಯಾಯ. ಏನ ಅಮೃತ ಶಬ್ದಕ್ಕೆ ಮುಕ್ತ ಅಂತ ಅರ್ಥ, ಅಮೃತ ಅಂದರೆ ಮುಕ್ತನಾಗ್ತಾನೆ. ಆಮೇಲೆ ಕಾಮಾನಾತ್ವ ಸಮಭವತ್ ಅಂಥೇಳಿ, ಆ ಕಾಮ ಪಡಿತಾನೆ, ಅದನ್ನು ಭೋಗಿಸೋ ಶಕ್ತಿನೂ ಕೊಡ್ತಾನೆ ದೇವರು, ಮುಕ್ತನಾಗಿರ್ತಾನೆ ಅಂತ ಹೇಳಿ. ಆ ಮುಂದಿನ ಪ್ರಶ್ನೆ, ಯಾಕೆ ಬಲಿಷ್ಠನಿಗೆ ಏನು ಬೇಕು ಯಾವಾಗಲೂ? ಏಕಲ ಸುಖಮಯ ಮನುಷ್ಯನ ಸ್ವಭಾವ ಏನದು, ಏನದು ಬೇಕು ಅನ್ನೋದು. ಏಕಲ ಸುಖಮೇವ ಮೇಷ್ಯ, ಸುಖವಾಗಿರಬೇಕು ಅನ್ನೋದು ಬಯಕೆ. ಇಲ್ಲೆಲ್ಲರೂ ಈಡೇರುತ್ತಾ ಈಡೇರೋದಿಲ್ಲ, ಯಾಕೆ ದುಃಖ ಆಗಲೇಬಾರದು ಸುಖ ಆಗಲೇಬೇಕು, ಎರಡಿದೆ ಈಗ ಅಲ್ಲಿ ಸಹಜ. ಅದು ಇನ್ಸ್ಟಿಂಕ್ಟ್ ಅಂತೀವಲ್ಲ, ಇನ್ಸ್ಟಿಂಕ್ಟ್ ಅದು. ನೀನು ಬಾಯಾರಿಕೆ ಹಾಕಕ್ಕಾಗತ್ತೆ ಅಂತ ಕೇಳಿದ್ರೆ ಹೇಗೋ ಹಾಗೆ, ಬಾಯಾರಿಕೆ ಆಗೋದು ಇನ್ಸ್ಟಿಂಕ್ಟ್ ಅದು, ಹಸಿವೆ ಆಗೋದು ಇನ್ಸ್ಟಿಂಕ್ಟ್ ಅದು. ಆದರೆ ದೇಹಕ್ಕೆ ಕನೆಕ್ಟೆಡ್ ಅದು, ಜೀವನಕ್ಕೆ ಕನೆಕ್ಟೆಡ್ ಇನ್ಸ್ಟಿಂಕ್ಟ್ ಅಂತ ಕೇಳಿದರೆ ಅದು ಸುಖ ಬೇಕು ದುಃಖ ಬೇಡ ಅನ್ನೋದು. ಆದರೆ ಬಯಕೆ ಎಲ್ಲೂ ಈಡೇರೋದಿಲ್ಲ, ಎಲ್ಲಿ ಈಡೇರುತ್ತದ? ಮೋಕ್ಷದಲ್ಲಿ ಮಾತ್ರ, ಅದನ್ನು ಹೇಳುತ್ತೆ. ಅದು ಬಹಳ ಮುಖ್ಯ. ಅದಕ್ಕೆ ನಿನ್ನ ಹೇಳಿದ್ರೆ ಅದಕ್ಕೇನೆ ಮುಕ್ತನಾಗ್ತಾನೆ ಅಂತ ಅಷ್ಟೇ ಹೇಳಿಬಿಟ್ರೆ ಅವನಿಗೆ ಭೋಗ ಸಿಕ್ತು, ಅವನ ಅನುಭವಿಸೋ ಯೋಗ ಇದೆಯೋ ಇಲ್ಲ ಯಾರಿಗೆ ಗೊತ್ತು? ಭೋಗ ಸಿಗ ಉಳಿದು ಇದೆಲ್ಲ ಹೇಳಿಯೂ ಕೂಡ ಎಂತಾರೆ ಏನಿದ್ದಾರೆ ಜನಗಳು, ಮುಕ್ತಿಯಲ್ಲಿ ಏನೂ ಇಲ್ಲ ಅಂತ ಹೇಳೋರಲ್ಲೇನೆ ಇವತ್ತು. ಮುಕ್ತಿ ಅಂದರೆ ಶೂನ್ಯವಾಗೋದು ಅಂತ ಹೇಳೋರು ಇರ್ತಾರೆ, ನಿರ್ಗುಣ ಬ್ರಹ್ಮ ಪ್ರಾಪ್ತಿ ಅಂತ ಹೇಳೋರು ಇರ್ತಾರೆ. ಯಾರು ನಾವು ಹೇಳ್ತೇವೆ, ಗೊತ್ತಿದೆ ಹೇಳ್ತೇವೆ, ಗೊತ್ತಿಲ್ಲದವ್ರಿಗೆ ಎಲ್ಲ ಗೊತ್ತಾದ್ಮೇಲೆ ಹೇಳೋದು ಬೇರೆ. ಇವತ್ತು ಇವತ್ತು ಬಿಡುದು ಎಷ್ಟು ಜನ ಗೊತ್ತಿದೆ ಇವತ್ತಿಗೂ ಕೂಡ, ಏ ಗೊತ್ತಿಲ್ಲ ಅಂಧಕಾರದಲ್ಲಿ ನಮ್ಮನ್ನು ಬಿಟ್ಬಿಡೋಣ. ಆಚಾರ್ಯ ಹೇಳೋದಕ್ಕಿಂತ ಮುಂಚೆ ಶೋಭನ ಭಟ್ರು ಎಷ್ಟು ವಿದ್ವಾಂಸರಾಗಿದ್ರು, ಸರಿಯಾದ ವಿಷಯ ಗೊತ್ತಿದ್ದಿಲ್ಲ. ತಿಳ್ಕೊಂಡ್ಬಿಟ್ಟಿದ್ದಾದ್ರೆ ಭಾರಿ ವಿದ್ವಾಂಸರು, ಅವ್ರಿಗೆ ಗೊತ್ತಿದ್ದಿಲ್ಲ. ಆಚಾರ್ಯ ಹೇಳಿದ್ಮೇಲೆ ಗೊತ್ತಾಯ್ತು. ಆದ್ದರಿಂದ ಇವತ್ತು ಓದಿ ಗೊತ್ತಿದೆ ಅಂತ ಹೇಳೋದು ಬೇರೆ, ಅದಕ್ಕೆ ಹೊಸ್ತಾಗಿ ಗೊತ್ತಾದಾಗ ಅದರ ಮಹತ್ವ ಬೇರೆ. ಅದಕ್ಕೆ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಬೇರೆ ಪ್ರವಚನಗಳಲ್ಲಿ ಬೇರೆ ಲೌಕಿಕರಿರ್ತಾರೆ, ಆ ಪ್ರವಚನ ಕೇಳಿದ ನಮ್ಮವ್ರಿಗಿಂತ ಜಾಸ್ತಿ. ಯಾಕಂದ್ರೆ ಫಸ್ಟ್ ಟೈಮ್ ಕೇಳ್ತಾರೋ, ನಮ್ಮವ್ರಿಗೆ ಕೇಳಿ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಅದು ಅನಿಸೋದಿಲ್ಲ, ಅತಿ ಪರಿಚಯ ಆದ ಅವಜ್ಞಾ ಇದ್ದಾಗಿರುತ್ತೆ ಅವ್ರಿಗೆ ಇರೋದಿಲ್ಲ. ಫಸ್ಟ್ ಟೈಮ್ ಯಾರು ಫೋನ್ ಮಾಡ್ತಿರ್ತಾರೆ, ಬೇರೆ ಯಾರೋ ಇರೋ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ, ಅವ್ರು ಬ್ರಾಹ್ಮಣರಲ್ಲ. ಎಲ್ಲೋ ಹೋಗ್ತಾ ಸಿ ಡಿ ಕೇಳಿದ್ವಿ, ಭಾಳ ಆಶ್ಚರ್ಯ ಆಯಿತು ನಮಗೆ, ಮಧ್ವಾಚಾರ್ಯ ದೊಡ್ಡವ್ರದ್ದು ಗೊತ್ತೇ ಇದ್ದಿಲ್ಲ ಅಂತ ಆಗ ಹೇಳ್ತಾರೆ. ನಮಗೆ ದೊಡ್ಡವ್ರು ಯಾರು ಎಲ್ಲೋ ಗೊತ್ತು ತಿಳ್ಕೊಳ್ಳಿ ಕೊಯ್ಬಿಟ್ಬಿಟ್ಟಿರ್ತಾರೆ. ಅದು ಎಷ್ಟಾದ್ರೂ ಬಿಡೋರಿಲ್ಲ ಅಂದರೆ ನಮಗೆ ಯಾಕೆ ಕೇಳಿ ಕೇಳಿ ಅಭ್ಯಾಸ ಇದ್ದು ಹೇಳೋದು ಬೇರೆ, ಗೊತ್ತಾಯ್ತಾ, ಕೇಳಿ ಫಸ್ಟ್ ನಿಜವಾಗ್ಲೂ ತಿಳ್ಕೊಳ್ಳೋದು ಬೇರೆ. ಅದಕ್ಕೆ ಅವಕಾಶ ಕೊಡ್ತಿರೋದು, ಇಷ್ಟೆಲ್ಲ ಹೇಳೋದು ತಪ್ಪು ತಿಳ್ಕೊಂಡಿರ್ತಾರೆ ಅಂದಮೇಲೆ ಯಾಕೆ ಹೇಳ್ತಾ ಇದ್ರೆ ಏನು ಹೇಳ್ಬೇಕು ಅದಕ್ಕೆ. ಇಷ್ಟೆಲ್ಲ ಹೇಳಿಯೂ ಕೂಡ ಏನಂದ್ರೆ ಇದೆಲ್ಲ ಅತತ್ವ ವೇದಕ ಅಂತ ಹೇಳೋರಿಲ್ವೇನೀಗ. ಅದಕ್ಕೇನು ಕಾಮಾನವಾಪ್ತ ಸಮಭವತ್ ಇಷ್ಟೆಲ್ಲ ಒತ್ತಿ ಒತ್ತಿ ಅಂತ ಹೇಳ್ತಿದ್ದಾರೆ. ಮೋಕ್ಷ ಇದೆ, ಆನಂದ ಇದೆ, ಜೀವೇಶ್ವರ ಭೇದ ಇದೆ, ವಸ್ತುಗಳ ಪ್ರಾಪ್ತಿ ಇದೆ, ಅದರ ಅನುಭವ ಇದೆ, ಇದೆಲ್ಲ ಇಲ್ಲ ಅಂತ ಹೇಳೋ ಮತಗಳಿವೆ, ಗೊತ್ತಾಯ್ತಾ. ಅದು ಯಾಕೆ ಬೇಕು ಅಂದ್ರೆ ಅದೇ ಉತ್ತರ. ಈಗ ವಸ್ತು ಸಿಗುತ್ತಾ ಬಂದಲೇ ಪ್ರಶ್ನೆ, ಸಿಕ್ಕರೆ ತಿನ್ನೋ ಯೋಗ್ಯತೆ ಇರುತ್ತಾ ಎರಡನೇ ಪ್ರಶ್ನೆ, ಮೂರನೇ ಜೀರ್ಣ ಆಗತ್ತಾ ಮೂರನೇ ಪ್ರಶ್ನೆ, ನಾವು ಬಾಯಲ್ಲಿ ಬಂದರೂ ಇದಕ್ಕಾಗಲಿಲ್ಲ, ಗೊತ್ತಾಯ್ತಾ. ಎಲ್ಲ ಆಗುತ್ತೆ ಮೋಕ್ಷದಲ್ಲಿ ಅಂತ ಹೇಳಿದ್ರಿಂದ ನಿಮ್ಮ ಪ್ರಶ್ನೆಗಳ ಇಲ್ಲ ಅದಕ್ಕೆ ಕೇಳ್ತಿದ್ದೀರಿ. ಆಮೇಲೆ ಇಲ್ಲ ಹೋದ್ರೆ ಬರೀ ಹೇಳಿಬಿಟ್ಟು ಸಿಗುತ್ತಲ್ಲ ಅಂತ ಏನರ್ಥ ಅಂತ ಕೇಳಿದರೆ ಅದಕ್ಕೆ ಹೇಳಿದಾರೆ ಅಷ್ಟೇ. ಅವರು ಕೆಲವು ಕಡೆ ಹೇಳೋದಿಲ್ಲ, ಅಷ್ಟೇ ಹೇಳ್ಬಿಡ್ತಾರೆ, ಮುಕ್ತನಾಗ್ತಾ ಅಷ್ಟೇ ಹೇಳ್ಬಿಡ್ತಾರೆ. ಯಾಕೆ ಇಲ್ಲಿ ಎಲ್ಲ ಹೇಳಿರ್ತಾರೆ. ಆದ್ರಿಂದ ಇದು ಓದ್ದೇ ಇದ್ದವ್ರಿಗೆ ಏನಾಗುತ್ತೆ, ಮುಕ್ತನಾಗ್ತ ಅಂತ ಹೇಳಿದ್ದಾರೆ, ಅಲ್ಲಿ ಏನಿರುತ್ತೆ ಯಾರಿಗೆ ಗೊತ್ತು ಅಂತ ಪ್ರಶ್ನೆ ಬಿಡೋದು ಬಿಡೋದು. ಇದೆಲ್ಲ ಹೇಳಿದ್ಮೇಲೆ ಏನಾಯ್ತು ಅಲ್ಲಿಗೆ, ಯಾವಾಗ ಗೊಂದಲ ಇರೋದು. ಅಲ್ಲಿಗೆ ಎರಡನೇ ಆರನೇ ಅಧ್ಯಾಯ ಮುಗೀತ. ಹಾ ಏನಾಗತ್ತೆ, ಹಾ ಹೌದೌದು, ದುಃಖ ಆಗುತ್ತೆ ಅವರಿಗೆ, ದುಃಖ ಆಗೋದಿಲ್ಲ ಜ್ಞಾನಿಗಳಿಗೆ. ಜ್ಞಾನ ದುಃಖದ ಹೆಸರೇ ಇಲ್ಲ ಅವ್ರಿಗೆ. ಹೇಳಿದ್ನಲ್ಲಪ್ಪ ನಾವು ರೈವಿಂಗ್ ಬೇಗ ಕೂತಿದ್ದೀವಿ, ಎದುರಿಗೆ ಏನೋ ಬಂತು ಹೊಡ್ಕೊಂಡ್ಬಿಡ್ತಾನೆ, ಓ ಅಂತ ಅಂತ ರೈವಿಂಗ್ ಬರ ಏ ಆರಾಮಾಗಿ ಮನ, ಗೊತ್ತಾಯ್ತಾ. ಎದುರಿಗೆ ವೆಹಿಕಲ್ ಬಂದರೆ ಬರದೇ ಇದ್ದವನಿಗೆ ಆಗ ಗಾಬರಿ, ಬಂದವನಿಗೆ ಆಗೋದಿಲ್ಲ. ಯಾಕೆ, ಅವ್ರು ಯಾವ ರೀತಿ ಅಂತ ತಪ್ಪಿಸ್ಕೋಬೇಕು ಗೊತ್ತು ಅವನಿಗೆ. ಆದ್ದರಿಂದ ಯೋಚನೆ ಮಾಡೋದಿಲ್ಲ, ಟೆನ್ಷನ್ ಮಾಡಿ. ಕೆಲವು ಹೊಸೊಬ್ಬರಿಗೆಲ್ಲ ಬೆವ್ತೋಗ್ಬಿಡ್ತಾರೆ ಒಂದು ನಿಮಿಷಕ್ಕೆ, ಹೊಸ್ದಾಗ ಕಲ್ತಿರ್ತಾರೆ, ಇದಕ್ಕೆ ಏನಾರಾಯ್ತು ಅಂದ್ರೆ ಒಂಥರ ಅಪ್ಸೆಟ್ ಆಗಿಬಿಡ್ತಾರೆ. ಅದು ಯಾಕೆ ಎಕ್ಸ್ಪರ್ಟ್ ಆದರೆ ಏನು ಅನಿಸೋದಿಲ್ಲ ಅವನಿಗೆ, ನಗ್ನ ನಗ್ತಾ ಡ್ರೈವ್ ಮಾಡ್ತಾ ಇರ್ತಾನೆ ಏನೇ ಬಂದರು ಕೂಡ. ಅದೇ ರೀತಿ ಜ್ಞಾನಿಗಳು ಆಗಿರ್ತಾರೆ, ಆದ್ದರಿಂದ ಅವ್ರಿಗೆ ದುಃಖ ಇಲ್ಲ. ಅದೇ ಕಾರಲ್ಲಿ ಡ್ರೈವಿಂಗ್ ಬಂದವನು ಕೂತು ಡ್ರೈವ್ ಮಾಡೋದಕ್ಕೂ ಉಳಿದೋನು ಯಾರೋ ಕೊಡೋದು ಎಷ್ಟು ವ್ಯತ್ಯಾಸ ಇದೆ. ಆಗ ಮತ್ತೆ ಅದೇ ದೇಹನೇ, ದೇಹದಲ್ಲೇನೆ ಡ್ರೈವ್, ದೇಹದ ಚಿಂತನೆ ಇದ್ದು ದೇಹ ಬಿಡ್ತಕ್ಕಂಥವ್ರ ರೀತಿ ಬೇರೆ, ಚಿಂತನೆ ಇಲ್ಲದ ಬದುಕೊಂಡು ರೀತಿ ಬೇರೆ. ನಿಲ್ಸೋದಕ್ಕೆ ನಿಲ್ಸೋದು ಹೋಗಲಿ, ಕಾರ್ ಹೋಗ್ತಿರ್ಬೇಕಾದ್ರೂ ಕೂಡ ಡ್ರೈವಿಂಗ್ ಗೊತ್ತಿದ್ದವನು ಎಂಜಾಯ್ ಮಾಡೋ ಹಾಗೆ, ಗೊತ್ತಿದ್ದವನು ಎಂಜಾಯ್ ಮಾಡೋದಿಲ್ಲ, ಗೊತ್ತಾಯ್ತಿಲ್ಲ ಅವ್ನು ಒಂಥರ ಯಾವಾಗಲೂ ಟೆನ್ಷನ್ ಇರ್ತಾನೆ. ಗೊತ್ತಿದ್ದವನು ಅದು ಡ್ರೈವಿಂಗ್ ಸಾಮಾನ್ಯ ಬಂದವ್ರು ಕೂತು ನಾನು ಡ್ರೈವ್ ಮಾಡ್ತೀನಿ, ನಾನು ಮಾಡಿದ್ರೆ ಗಲಾಟೆ ಮಾಡ್ಕೋತಿರ್ತ, ನಾನು ಮಾಡ್ತೀನಿ ನಾನು ಮಾಡ್ತೀನಿ. ಯಾಕೆ ಅಲ್ಲಿ ಕೂಡೋದಕ್ಕಿಂತ ಡ್ರೈವ್ ಮಾಡೋದು ಎಂಜಾಯ್ಮೆಂಟ್ ಜಾಸ್ತಿ ಯಾವಾಗಲೂ ಕೂಡ. ಈ ಟ್ರಾಫಿಕ್ ಯುಗದಲ್ಲಿ ಏನೇ ಮಾಡೋದು ಕೊಟ್ಬಿಡ್ತಾರೆ, ಬೋರ್ ಹೊಡೆದಾಗ ಬಿಟ್ಬಿಡ್ತಾರೆ, ಬಟ್ ಎಂಜಾಯಬಲ್ ಇದ್ದಾಗ ಅದು ಇಂಟ್ರೆಸ್ಟಿಂಗ್. ಅದು ಅದಕ್ಕೆ ಜ್ಞಾನಿಗಳು ದೇಹದಲ್ಲಿ ಬದುಕಿದ್ದಾಗಲೇ ಏನು ಮಾಡ್ತಾರೆ, ಅವರು ಎಂಜಾಯ್ ಮಾಡ್ಕೊಂಡು ಜೀವನ ಎಂಜಾಯ್ ಮಾಡ್ತಾರೆ. ಇವ್ರು ಎಂಜಾಯ್ ಮಾಡೋಕ್ಕೂ ಬರೋದಿಲ್ಲ ಜೀವನ, ಏನಾದ್ರು ಎಂಜಾಯ್ ಮಾಡೋಕ್ಕೂ ಬರೋದಿಲ್ಲ, ಸಾಯಲಕ್ಕೂ ಬರೋದಿಲ್ಲ, ಆ ರೀತಿ ಇರ್ತಾರೆ. ಇಲ್ಲಿರಲಾರೆ ಅಲ್ಲಿ ಹೋಗಲಾರೆ ಅಂತಾರಲ್ಲ ಹಾಗಿರ್ತ. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಪ್ರಕಾಶಕ ಷಷ್ಠೋಧ್ಯಾಯ, ಐದನೇ ಅಧ್ಯಾಯ ಮುಗಿತು, ಆರನೇ ಅಧ್ಯಾಯ ನಾಳೆ ಅಂದ್ರೆ ನಾಡಿತ್ತು. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಕಾಮ್ನಾಶ್ರೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾ ನೀತಿರ್ಷಿತಮೋ ಬಂಧಮೋ